ಪ್ರತಿಯೊಂದು ವಸ್ತುವಿನಲ್ಲಿಯೂ ವ್ಯಾಪ್ತಿ ತಂದಿದೆ ಅಂತ ತೋರಿಸ್ಲಿಕ್ಕೋಸ್ಕರವಾಗಿ ಸ್ತಂಭೆ ಸಭಾಯ ಅದೃಶ್ಯತ ತುಂಬಿದ ಸಭೆಯಲ್ಲಿ ಕಾಣಿಸಿಕೊಂಡ್ರು. ವ್ಯಾಪ್ತಿಂಚ ಭೂತೇಶು, ಭೂತ ಅಂದ್ರೆ ಜೀವರಾಶಿಗಳಲ್ಲಿ ದೇವರ ವ್ಯಾಪ್ತಿ ಇದೆ ಅಂತ ತೋರಿಸಬೇಕು ಅಂತ ಒಂದರ್ಥ. ಭೂತ ಅಂದ್ರೆ ಬರೀ ಚೇತನ ಮಾತ್ರ ಅಲ್ಲ, ಭೂತ ಅಂದ್ರೆ ಭೂತಿ ಉಳ್ಳದ್ದೆಲ್ಲವೂ ಭೂತ. ಭೂತಿ ಅಂದ್ರೆ ಐಶ್ವರ್ಯ, ಐಶ್ವರ್ಯ ಉಳ್ಳದ್ದೆಲ್ಲವೂ ಭೂತ. ಐಶ್ವರ್ಯ ಅಂದ್ರೆ ಯಾವುದು? ನಮ್ಮ ಮನೆ ಒಂದು ಐಶ್ವರ್ಯ ಅಂತ ಹೇಳ್ತೇವೆ. ಮನೆಯಲ್ಲಿ ಎಂಥದುಂಟ್ರಿ ಐಶ್ವರ್ಯ ಅಂತ ಹೇಳಲಿಕ್ಕೆ? ಅಲ್ಲಿ ಕಲ್ಲು ಮಣ್ಣು ನೀರು ಬಿಟ್ಟರೆ ಮತ್ತೆಂಥದುಂಟು? ಭಾರಿ ಐಶ್ವರ್ಯ ಅಂತ ಹೇಳ್ತೇವೆ ಅಲ್ವಾ. ಭೂತವನ್ನು ಬಿಟ್ಟರೆ ಮತ್ತೆಂಥದ ಐಶ್ವರ್ಯ? ಆ ಭೂತವನ್ನು ಜೋಡಣೆ ಮಾಡುವುದರಲ್ಲಿ ಇರುವುದು ಅಷ್ಟೇ. ಒಂದು ಉದ್ದ ಜೋಡಣೆ ಮಾಡ್ತೇವೆ, ಒಂದು ಅಡ್ಡಕ್ಕೆ ಜೋಡಣೆ ಮಾಡ್ತೇವೆ, ಒಂದು ಬೃಹತ್ತಾಗಿ ಜೋಡಣೆ ಮಾಡ್ತೇವೆ, ಎತ್ತರ ಎತ್ತರಕ್ಕೆ ಜೋಡಣೆ ಮಾಡ್ತೇವೆ. ಇಷ್ಟೇ ಭೂತಗಳ ಕಾಂಬಿನೇಷನ್ ಅಷ್ಟೇ. ಇಂತಹ ಭೂತಿಯುಳ್ಳ ಭೂತಗಳಲ್ಲಿ ವ್ಯಾಪ್ತಿಂಚ ಈ ಕಂಬದಲ್ಲಿ ಭಗವಂತ ತನ್ನ ವ್ಯಾಪ್ತಿಯನ್ನು ತೋರಿಸಿದ. ಭೂತೇಶು ಬರೀ ಸ್ತಂಭದಲ್ಲಿ ಮಾತ್ರ ಅಲ್ಲ, ಇಡೀ ಸ್ಥಾವರ ಜಂಗಮಾತ್ಮಕವಾದ ಸಕಲ ಪ್ರಪಂಚದಲ್ಲಿಯೂ ಕೂಡ ತನ್ನ ವ್ಯಾಪ್ತಿಯನ್ನು ತೋರಿಸುವುದಕ್ಕೋಸ್ಕರ ಭಗವಂತ ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ ತುಂಬಿದ ಸಭೆಯಲ್ಲಿ ತನ್ನ ದರ್ಶನ ಕೊಟ್ಟ. ವ್ಯಾಪ್ತಿ ಅಂದ್ರೆ ಇನ್ನೊಂದು ಅರ್ಥ ಇದೆ. ವ್ಯಾಪ್ತಿ ಅಂದ್ರೆ ಎಲ್ಲ ಕಡೆ ಹರಡುವಿಕೆ ಅಂತ ಒಂದರ್ಥ. ವ್ಯಾಪ್ತಿ ಅಂದ್ರೆ ವಿ ಆಪ್ತಿ ವ್ಯಾಪ್ತಿ ಅಂತ. ಆಪ್ತಿ ಅಂದ್ರೆ ಆಪ್ತ ಸ್ನೇಹ ಸ್ನೇಹಿತ ಅಂತ ನಾವು ಹೇಳ್ತೇವೆ. ಆಪ್ತರು ಸ್ನೇಹಿತರು ನೆಂಟರು ಇಷ್ಟರು ಮಿತ್ರರು ಇದೆಲ್ಲ ಶಬ್ದಗಳನ್ನು ನಾವು ಬಳಸ್ತೇವೆ, ಏನು ವ್ಯತ್ಯಾಸನೋ ಗೊತ್ತಿಲ್ಲ. ಹೇಳ್ತಾ ಇರ್ತೇವೆ ನಾವು ಆಪ್ತ ಅಂತ ಒಂದು ಶಬ್ದ ಇದೆ ಅದರಲ್ಲಿ. ಆಪ್ತ ಅಂದ್ರೆ ನಮ್ಮ ಆತ್ಮೀಯ ಅಂತ ಅರ್ಥ. ನಮಗೆ ಯಾವುದು ಯೋಗ್ಯ ಅದನ್ನು ತಿಳಿದು ನಮಗೆ ಉಪದೇಶ ಮಾಡುವ ಹೇಳುವವ ಅವನು ಆಪ್ತ. ಆಪ್ತಿ ಅಂದ್ರೆ ಹಾಗೆ ಮೈತ್ರಿ ಅಂತ ಅರ್ಥ. ವಿ ಆಪ್ತಿಂ ಭೂತೇಶು, ಪ್ರತಿಯೊಬ್ಬರ ಒಳಗೂ ಕೂತು ನರಸಿಂಹದೇವರು ಅತ್ಯಂತ ಆಪ್ತರ ಹಾಗೆ ಅವರು ನಮ್ಮಲ್ಲಿ ನಿಂತು ಕಾರ್ಯವನ್ನು ಮಾಡ್ತಾರೆ. ವ್ಯಾಪ್ತಿಂಚ ಭೂತೇಶು, ಪ್ರತಿಯೊಂದು ಜೀವರಾಶಿಗಳ ಒಳಗೂ ಕೂಡ ವಿ ಆಪ್ತಿಂ ವಿಶೇಷವಾದ ಆಪ್ತತ್ವವನ್ನು ತೋರಿಸುವುದಕ್ಕೋಸ್ಕರವಾಗಿ ನರಸಿಂಹದೇವರ ಅವತಾರ ಆಯಿತು ಅಂತ. ನಾವು ತತ್ವನ್ಯಾಸ ನಾವು ಮಾಡ್ತೇವೆ, ಮಾಡಿದ ಮೇಲೆ ಮಾತೃಕಾನ್ಯಾಸ ಮಾಡ್ತೇವೆ. ನಾವು ಮಾಡಿದ ಮೇಲೆ ಒಂದೊಂದೇ ಅಕ್ಷರಕ್ಕೆ ಒಂದೊಂದೇ ರೂಪವನ್ನು ಚಿಂತನೆ ಮಾಡ್ತೇವೆ. ಅಮ್ಮ ಜಾಯ ನಮಃ ಅಂತ ಚಿಂತನೆ ಮಾಡಿ ಕೊನೆಗೆ ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಚಿಂತನೆ ಮಾಡ್ತೇವೆ. ಅದು ಎಲ್ಲಿ? ಜೀವೇ ಜೀವರಾಶಿಗಳಲ್ಲಿ ನಮ್ಮ ಜೀವಸ್ವರೂಪದಲ್ಲಿ ಲಕ್ಷ್ಮೀ ನೃಸಿಂಹಾಯ ನಮಃ ಅಂತ ಅನುಸಂಧಾನ ಮಾಡಬೇಕಂತೆ. ತಲೆಯಲ್ಲಿ ಅಜಾಯ ನಮಃ, ಮುಖದಲ್ಲಿ ಆನಂದಾಯ ನಮಃ, ಹೀಗೆ ಚಿಂತನೆ ಮಾಡಿ 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 ಕೊನೆಗೆ ಕ್ಷಮ್ ಬೀಜ, ಕಕಾರ ಶಕಾರಗಳ ಸಂಯೋಗಾತ್ಮಕವಾದ ಕ್ಷಮ್ ಬೀಜದಿಂದ ಆ ಜೀವನದಲ್ಲಿ ನಿಂತ ನೆಲೆ ನಿಂತ ಜೀವನಿಗೆ ರಕ್ಷಕವಾಗಿ ನಿಂತ ಆ ಭಗವಂತನ ರೂಪವನ್ನು ನಾವು ಚಿಂತನೆ ಮಾಡಬೇಕಂತೆ. ಕ್ಷಮ್ ಲಕ್ಷ್ಮೀ ನೃಸಿಂಹಾಯ ನಮಃ, ಲಕ್ಷ್ಮೀ ಸಹಿತನಾಗಿರತಕ್ಕ ನೃಸಿಂಹ ಜೀವವನ್ನು ನಿಯಮನೆ ಮಾಡತಕ್ಕವ ಅಂತ. ಅದರ ಬೀಜನೇ ಹಾಗೆ ನೋಡಿ, ಕಷಯೋಗೇ ಕ್ಷ, ಕ್ಷ ಅಂದ್ರೆ ಎರಡು ಅಕ್ಷರ ಸೇರಿದ್ದು, ಕ ಮತ್ತೆ ಶ. ಅದು ಎರಡು ಅಕ್ಷರ ಸೇರಿದ್ದಲ್ಲ, ಮತ್ತೆ ಅದು ಒಂದೇ ಅಕ್ಷರ. ನಮಗೆ ಚಿಂತನೆ ಮಾಡಲಿಕ್ಕೆ ಎರಡು ಅಕ್ಷರಗಳ ಸಂಯೋಜನೆ ಅಂತ. ಅದು ಯಾವುದರ ಚಿಂತನೆ ಗೊತ್ತೋ? ಅದು ನರಸಿಂಹ ರೂಪದ ಚಿಂತನೆ. ಅದು ನರಸಿಂಹ ಅಂದ್ರೆ ಒಂದಲ್ಲ, ಮನುಷ್ಯರ ದೃಷ್ಟಿಯಲ್ಲಿ ಎರಡು ಅಂಶ ಸೇರಿದೆ, ನ ಮೃಗಂ ನ ಮಾನುಷಂ ಅಂತ. ಅದನ್ನು ತೋರಿಸ್ಲಿಕ್ಕೋಸ್ಕರವಾಗಿ ಕ್ಷ ಅಂತ ಸಂಯುಕ್ತ ಅಕ್ಷರಗಳ ಬೀಜಾಕ್ಷರದಿಂದ ಪ್ರತಿಪಾದ್ಯನಾಗಿ ನರಸಿಂಹದೇವರನ್ನು ನಮ್ಮ ಜೀವತತ್ವದಲ್ಲಿ ನಾವು ಉಪಾಸನೆ ಮಾಡುವಂತಹ ಕ್ರಮ ಅದನ್ನು ಹೇಳ್ತಾರೆ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ, ಪ್ರತಿಯೊಬ್ಬ ಜೀವರಾಶಿಯ ಒಳಗೂ ಜೀವತತ್ವ ನಿಯಾಮಕವಾಗಿ ಆ ನರಸಿಂಹದೇವರು ತುಂಬಿ ತುಳುಕಿದ್ದಾರೆ ಅಂತ ಹೇಳ್ತಾ ಇನ್ನೊಂದು ಕಾರಣ ಹೇಳ್ತಾರೆ. ಸ್ತಂಭೇ ಸಭಾಯ ನ ಮೃಗಂ ನ ಮಾನುಷಂ. ಯಾಕೆ ಅಂತಂದ್ರೆ ಸತ್ಯಂ ದಿದಾತುಂ ನಿಜಭೃತ್ಯ ಭಾಷಿತಂ. ಇಡೀ ನರಸಿಂಹದೇವರ ಕಥೆಯನ್ನು ಹೇಳುವ ಶಬ್ದ ಅದು. ಸತ್ಯಧರ್ಮತೀರ್ಥರ ಕೈಯಲ್ಲಿ ಕೊಟ್ಟರೆ ಅಂತೂ ಇಡೀ ಸಪ್ತಮ ಸ್ಕಂದವನ್ನೇ ನಮ್ಮ ಮುಂದೆ ತೆರೆದಿಡ್ತಾರೆ, ಇಡೀ ಭಗವದ್ಗೀತೆಯನ್ನು ನಮ್ಮ ಮುಂದೆ ತೆರೆದಿಡ್ತಾರೆ ಅಂತ ಒಂದು ಅಪೂರ್ವವಾದ ಶಬ್ದ. ಅದನ್ನು ಸ್ವಲ್ಪ ಆಚೆ ಈಚೆ ನಾವು ಓದಿದ್ರೆ ಎಷ್ಟು ಎಷ್ಟು ಅದ್ಭುತವಾದ್ದು ನರಸಿಂಹದೇವರ ರೂಪ, ಎಷ್ಟು ಅದ್ಭುತ ನರಸಿಂಹದೇವರ ಆ ದರ್ಶನವನ್ನು ವರ್ಣನೆ ಮಾಡುವ ಶ್ಲೋಕನು ಅಷ್ಟೇ ಅದ್ಭುತವಾಗಿರತಕ್ಕಂತಹ ಶ್ಲೋಕ. ಅಲ್ಲಿ ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ, ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಇಷ್ಟೇ ಇರುದು. ಅದು ಯಾರು ಭೃತ್ಯ? ಅದನ್ನು ಆ ಶಬ್ದವನ್ನು ಜೋಡಣೆ ಮಾಡುವಂತಹದ್ದು, ಸಂಯೋಜನೆ ಮಾಡುವ ಕ್ರಮ ಅದು ಬಹಳ ಅದ್ಭುತವಾದ ರೋಚಕವಾದ್ದು. ಅದ್ಭುತ ರೂಪ ಮುದ್ವಹನ್, ನೃಸಿಂಹದೇವರು ಸ್ತಂಭದ ಮಧ್ಯದಿಂದ ಪ್ರಾದುರ್ಭೂತರಾದರು. ಅದೃಶ್ಯತ ಅಂತ ಎಲ್ಲರಿಗೂ ದೃಷ್ಟಿಗೋಚರರಾದರಂತೆ. ಯಾರೋ ಒಬ್ಬರು ಪ್ರಶ್ನೆ ಕೇಳ್ತಿದ್ರು, ಅಲ್ಲ ನರಸಿಂಹದೇವರು ಯಾಕೆ ಕಾಣಿಸಬೇಕಿತ್ತು ಅಂತ ಒಂದು ಪ್ರಶ್ನೆ. ಅವ್ರದ್ದು ಏನು ಸಮಸ್ಯೆ ಗೊತ್ತುಂಟ? ಅಲ್ಲ, ನರಸಿಂಹದೇವರು ಇಲ್ಲಿ ಬಂದು ಮಾಡಿದ ಕೆಲಸ ಏನು? ಒಂದೇ ಒಂದು ಕೆಲಸ ಮಾಡಿದ್ದು ಏನು? ಹಿರಣ್ಯಕಶಿಪುವಿನ ಸಂಹಾರ ಅಂತ ಬಿಟ್ರೆ ಮತ್ತೇನೋ ಕೆಲಸ ಮಾಡಲಿಲ್ಲ ಅವರು. ಒಬ್ಬ ರಾಕ್ಷಸನನ್ನು ಕೊಲ್ಲಿಕ್ಕೋಸ್ಕರ ನರಸಿಂಹದೇವರು ಬರಬೇಕಿತ್ತ? ಆಗ ಪ್ರಶ್ನೆ ಸಹಜವಾಗಿ ಬರುತ್ತೆ, ಮತ್ತೆ ಹೇಗೆ ಹಿರಣ್ಯಕಶಿಪುವನ್ನು ಕೊಲ್ಲಬೇಕು ಅಂತ. ಅದಕ್ಕೊಂದು ಉತ್ತರ ಅವರಲ್ಲೇ ಇದೆ. ಆ ಹಿರಣ್ಯಕಶಿಪು ಸ್ತಂಭಕ್ಕೆ ಹೊಡೆದ ಅಲ್ಲ, ಆ ಹೊಡೆದ ಶಬ್ದ ಇತ್ತಲ್ಲ, ಆ ಶಬ್ದದಿಂದ ಎಷ್ಟೋ ಜನ ಪ್ರಾಣ ಬಿಟ್ರಂತೆ. ದೇವತೆಗಳೇ ಸದಾಮ ಅತ್ತಯಂ ಅಂಗಮೇನಿರೆ ಅಂತ ಇದ್ರೆ ಅದು ಆ ಶಬ್ದ ಬ್ರಹ್ಮಾಂಡದ ಸ್ಫೋಟಕ್ಕೆ ಸದೃಶವಾದಂತಹ ಶಬ್ದ. ಬ್ರಹ್ಮಾಂಡವೇ ಸ್ಫೋಟ ಆಯಿತು ಅಂತಂದ್ರೆ, ಸ್ಫೋಟ ಆಗುವ ಸ್ಥಿತಿಗೆ ಬಂತು ಅಂತಂದ್ರೆ ಹಿರಣ್ಯಕಶಿಪುವಿನ ಎದೆ ಸೀಳಬಾರ್ದಿತ್ತ? ಆ ಶಬ್ದದೊಳಗೆ ಕೂತು ನರಸಿಂಹದೇವರು ಎದೆ ಸೀಳಿದ್ರೆ ಮುಗಿದೋಗ್ತಿತ್ತು ಹಿರಣ್ಯಕಶಿಪುವಿನ ಕಥೆ. ಅದಕ್ಕೋಸ್ಕರ ಆ ಒಂದು ರೂಪವನ್ನು ಹೊತ್ತುಕೊಂಡು ಬರಬೇಕಿತ್ತ, ಇಷ್ಟು ಅವಶ್ಯಕತೆ ಇತ್ತ? ಆ ಧ್ವನಿಯಿಂದಲೇ ಸಂಹಾರ ಮಾಡಿಬಿಡ್ಬೋದಿತ್ತು ಅಂತ ಒಂದು ಪ್ರಶ್ನೆ ನಮ್ಮನ್ನು ಕಾಡುತ್ತೆ. ಹೌದು, ವಿಷಯ ಹೌದು, ದೇವರಿಗೆ ಕೊಲ್ಲಬೇಕಾದ್ರೆ ಏನು ಕಷ್ಟ ಇಲ್ಲ. ಆದರೆ ಭಗವಂತನ ಸಂಕಲ್ಪ ವಿಚಿತ್ರವಾದ್ದು. ಒಂದೊಂದು ಅವತಾರದಲ್ಲಿ ಒಂದೊಂದನ್ನು ಭಗವಂತ ತಿಳಿಸಿಕೊಡ್ತಾನೆ ಅಂತ. ಕೊಲ್ಲುವುದು ಕಷ್ಟನೇನಿಲ್ಲ, ಶ್ವಾಸೋಚ್ಛ್ವಾಸ ನಿಯಂತ್ರಣ ಮಾಡಿಬಿಟ್ರೆ ಮುಗಿದೋಯ್ತು ಅವನ ಕಥೆ. ಆದರೆ ಆ ನರಸಿಂಹ ಅವತಾರ ಅದು ಅದಕ್ಕೆ ಕೆಲವು ಅಂಶಗಳಿವೆ. ನರಸಿಂಹ ರೂಪದ ಚಿಂತನೆ ಮಾಡಬೇಕಾದ್ದು. ಅದೇನು ಅಂದ್ರೆ ಅತ್ಯದ್ಭುತ ರೂಪಂ ಉದ್ವಹನ್ ಅಂತ ಹೇಳ್ತಾರೆ. ಅದ್ಭುತ ಅಲ್ಲ, ಅತ್ಯದ್ಭುತವಾದ ರೂಪ ಅದು ಅಂತ. ಅದನ್ನು ದೇವರು ತಾಯಿಯ ಗರ್ಭದಿಂದ ತಾನು ಹೊಸತಾಗಿ ಪಡೆದದ್ದಲ್ಲ, ಉದ್ವಹನ್ ತಾನು ಇದ್ದದ್ದನ್ನೇ ತೋರಿಸಿದ್ದು ಅಂತ ಒಂದು. ಉದ್ವಹನ್ ಇದ್ದ ರೂಪವೇ ಅಭಿವ್ಯಕ್ತ ಆದದ್ದು ಹೊರತು ಹೊಸ ರೂಪ ಅಲ್ಲ ಅಂತ. ಇದರಿಂದ ಏನಾಯಿತು, ನಮ್ಮ ಆಚಾರ್ಯರು ಎಲ್ಲ ಕಡೆ ದೃಷ್ಟಾಂತವಾಗಿ ಕೊಡುವಂತಹದ್ದು ನರಸಿಂಹ ರೂಪವನ್ನು. ರಾಮ ಕೃಷ್ಣ ಹುಟ್ಟಿದ್ರು, ಹುಟ್ಟಿದ್ದಲ್ಲ ಅವರು, ವ್ಯಕ್ತ ಆದದ್ದು ಹೇಗೆ ಅಂದ್ರೆ ನರಸಿಂಹದೇವರು ಹೇಗೆ ಹಾಗೆ ಅಂತ ನಮ್ಮ ಆಚಾರ್ಯ ಯಥಾ ನರಸಿಂಹ ಕೃತಿ ರಾವಿರಾಸೀತ್ ಅಂತ ಈ ದೃಷ್ಟಾಂತವನ್ನು ಕೊಡ್ತಾರೆ ಆಚಾರ್ಯರು. ನರಸಿಂಹ ರೂಪ ಅದು ಹುಟ್ಟಿದ್ದಲ್ಲ, ಅದು ವ್ಯಕ್ತ ಆದದ್ದು ಹೇಗೆ ಹಾಗೆ ಅಂತ ನಮಗೆ ಜನರಿಗೆ ಚಿಂತನೆ ಬರಬೇಕಲ್ಲ. ಅವನು ಹುಟ್ಟಿದ್ದಲ್ಲ, ದೇವರು ಸತ್ತದ್ದಲ್ಲ, ಅವರು ಕಾಣಿಸಿಕೊಂಡದ್ದು ಅದೃಶ್ಯನಾದದ್ದು ಇಷ್ಟೇ ಅಂತ ರಾಮಕೃಷ್ಣಾದಿ ರೂಪಗಳಲ್ಲಿ ನಾವು ಚಿಂತನೆ ಮಾಡಲಿಕ್ಕೋಸ್ಕರವಾಗಿ ರೂಪಂ ಉದ್ವಹನ್ ಅದನ್ನು ಹೊತ್ತುಕೊಂಡು ದೇವರು ಬಂದದ್ದು. ಅದು ಪಡೆದದ್ದಲ್ಲ, ಇತಂ ಪ್ರಥಮತೆಯ ಪಡೆದದ್ದಲ್ಲ, ರೂಪಂ ಉದ್ವಹನ್ ಅಂತ ಒಂದು ಚಿಂತನೆಯನ್ನೇ ಹೇಳ್ತಾರೆ. ಅದು ಅತ್ಯದ್ಭುತಂ ರೂಪಂ ಅಂತ. ಅತ್ಯದ್ಭುತ ರೂಪ ಅಂದರೆ ಅದ್ಭುತ ಅಲ್ಲ, ಅದು ಅತ್ಯದ್ಭುತ ಅಂತ. ಬಾಯಿಯೇ ಸಾಕಾಗುವುದಿಲ್ಲ ಹೇಳಲಿಕ್ಕೆ. ಅತ್ಯದ್ಭುತಂ ಅಂತ ಭಾರೀ ಆಶ್ಚರ್ಯ ಅಂತ ನಾವು ಹೇಳ್ತೇವಲ್ಲ, ಅದನ್ನು ಹೇಳುವಾಗ ಎಷ್ಟು ಶಬ್ದ ಎಷ್ಟು ಕಷ್ಟಪಡ್ತೇವೆ ನಾವು. ಅದು ಅದ್ಭುತ ಅಂತ ಹೇಳಲಿಕ್ಕೇನೆ ಕಷ್ಟಪಡ್ತೇವೆ ನಾವು. ಆ ಶಬ್ದ ಉಂಟಲ್ಲ, ಅದೇ ಒಂದು ಆಶ್ಚರ್ಯಕರವಾದ ಶಬ್ದ. ಅದ್ಭುತ ಅಂತ ಶಬ್ದ ಇದೆ, ಅದೊಂದು ಅದ್ಭುತವಾದ ಶಬ್ದ. ಅದು ಅದು ನಮ್ಮ ವೇದಾಂತದ ಪ್ರಕಾರ ಅದ್ಭುತ ಶಬ್ದದ ಸೃಷ್ಟಿ ಅದು ಎಲ್ಲ ಶಬ್ದದ ಹಾಗಲ್ಲ. ಪ್ರಾಯಶಃ ಒಂದು ಶಬ್ದ ನಿಷ್ಪನ್ನ ಆಗಬೇಕಾದ್ರೆ ಒಂದು ವರ್ಬು ಅದಕ್ಕೊಂದು ಪ್ರತ್ಯಯ ಸೇರಿ ಶಬ್ದ ಆಗುದು, ಎಲ್ಲಿಯಾದರೂ ನೀವು ನೋಡಿ. ಆದರೆ ಅದ್ಭುತ ಶಬ್ದ ಉಂಟಲ್ಲ, ಇದು ಶಬ್ದ ನಿಷ್ಪತ್ತಿ ಆಗಬೇಕಾದ್ರೆ ಒಂದು ವರ್ಬ್ ಅಲ್ಲ, ಎರಡು ವರ್ಬ್ ಸೇರಿ ಅದ್ಭುತ ಅಂತ ರೂಪ ಆದ್ದು ಅಂತ. ಅದು ಭೂ ಅದಿ ಭೂಭ್ಯಾಮ್, ಎರಡು ಧಾತುಗಳು ಸೇರಿ ಆ ಶಬ್ದ ನಿಷ್ಪತ್ತಿ ಆದ್ದಂತೆ. ಒಂದರಿಂದ ಅಲ್ಲ, ಎರಡರಿಂದ ಅಂತ. ಎಲ್ಲಿಯಾದರೂ ಎರಡು ಧಾತುವಿನಿಂದ ನಿಷ್ಪನ್ನವಾದ ಶಬ್ದ ಉಂಟಾ? ಎಲ್ಲಿಯೂ ಇಲ್ಲ. ಇದ್ರೆ ಎಲ್ಲಿ? ಒಂದರಲ್ಲಿ ಮಾತ್ರ. ಅದು ಎಲ್ಲಿ? ಅದ್ಭುತ ಶಬ್ದದಲ್ಲಿ ಮಾತ್ರ. ಹಾಗೆಯೇ ಎರಡರಿಂದ ನಿಷ್ಪನ್ನವಾದ ಶಬ್ದ, ಎರಡರಿಂದ ಅಭಿವ್ಯಕ್ತವಾದ ರೂಪ ಎಲ್ಲಿಯಾದರೂ ಉಂಟಾ? ಇದ್ರೆ ಒಂದು ಕಡೆ ಮಾತ್ರ, ಅದು ನರಸಿಂಹ ರೂಪದಲ್ಲಿ ಮಾತ್ರ ಅಂತ ತೋರಿಸ್ಲಿಕ್ಕೋಸ್ಕರ ಅತ್ಯದ್ಭುತ ಅಂತ ಆ ಶಬ್ದವನ್ನೇ ಅಲ್ಲಿ ಬಳಸಿದ್ದಾರೆ. ಎರಡು ಧಾತುವಿನಿಂದ ನಿಷ್ಪನ್ನವಾದ ಶಬ್ದ, ಎರಡು ವರ್ಬಿನಿಂದ ವ್ಯಕ್ತವಾದ ಶಬ್ದ, ಅದನ್ನು ದೃಷ್ಟವಾಂತವಾಗಿ ಕೊಟ್ಟು ನಮ್ಮ ದೇವರು ನರಸಿಂಹದೇವರು ಎರಡು ನೋಡುವವರಿಗೆ ಕೆಳಭಾಗದಲ್ಲಿ ಮನುಷ್ಯ ಮೇಲ್ಭಾಗದಲ್ಲಿ ಸಿಂಹ ಅಲ್ಲ, ಅದು ಬೇರೆಯೇ ಒಂದು ರೂಪ. ಹೇಗೆ ಅದ್ಭುತ ಎಂಬ ಶಬ್ದ ಅದು ಅದ್ಭುತವಾದದ್ದು ನೋಡುವವರ ದೃಷ್ಟಿಯಲ್ಲಿ ಎರಡು ಕ್ರಿಯಾಪದದಿಂದ ವ್ಯಕ್ತವಾದ ಒಂದು ಶಬ್ದ, ಹಾಗೆ ಎರಡರ ಕಾಂಬಿನೇಷನ್ ಇದ್ದ ಹಾಗೆ ಕಾಣಿಸುವ ಒಂದು ಅಪರೂಪದ ಒಂದು ರೂಪ, ಎಲ್ಲಿಯೂ ಇಲ್ಲದೇ ಇರತಕ್ಕಂತಹ ರೂಪ, ಅದು ಅತ್ಯದ್ಭುತಂ ರೂಪಂ ಉದ್ವಹನ್ ಅಂತ. ಇನ್ನೂ ಒಂದು ಕಾರಣ ಇದೆ ನರಸಿಂಹದೇವರ ಅವತಾರಕ್ಕೆ ಅಂತ. ಒಂದೇ ಪ್ರಯೋಜನ ಅಲ್ಲ, ಹಿರಣ್ಯಕಶಿಪುವಿನ ಸಂಹಾರ ಮಾತ್ರ ಅಲ್ಲ, ಮತ್ತೇನು? ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ಅಂತ. ತನ್ನ ವ್ಯಾಪ್ತಿಯನ್ನು ಇಡೀ ಜಗತ್ತಲ್ಲಿದೆ ಅಂತ ತೋರಿಸಬೇಕಾಗಿದೆ, ಅದಕ್ಕೆ ನರಸಿಂಹರೂಪವನ್ನು ಭಗವಂತ ಸ್ವೀಕಾರ ಮಾಡಿದ ಅಂತ. ಎಲ್ಲ ಕಡೆ ಅಂದ್ರೆ ಎಲ್ಲಿ? ಪ್ರಾಯಶಃ ಜೀವನ ಒಳಗೆ ದೇವರಿದ್ದಾರೆ ಅಂತ ನಾವು ತಿಳ್ಕೊಳ್ತೇವೆ. ಯೋ ವೇದ ನಿಹಿತಂಗುಹಾಯಂ. ಅಷ್ಟೇ ಅಲ್ಲ, ವ್ಯಾಪ್ತಿಂಚ ಭೂತೇಶು, ಎಲ್ಲ ವಸ್ತುವಿನ ಒಳಗೂ ಭಗವಂತ ತುಂಬಿದ್ದಾನೆ ಅಂತ. ಎಲ್ಲ ವಸ್ತುವಿನಲ್ಲಿ ಅಂದ್ರೆ ಬರೀ ಚೇತನದಲ್ಲಿ ಮಾತ್ರ ಅಲ್ಲ, ಜಡ ವಸ್ತುವಿನ ಒಳಗೂ ಭಗವಂತ ತುಂಬಿದ್ದಾನೆ ಅಂತ. ಅದನ್ನು ಉಪನಿಷತ್ತಿಗೆ ವ್ಯಾಖ್ಯಾನ ಮಾಡುವಾಗ ಆಚಾರ್ಯರು ಸುಂದರವಾಗಿ ವ್ಯಾಖ್ಯಾನ ಮಾಡ್ತಾರೆ. ಭೂತಂ ಭೂತಾಭಿಮಾನೀಚ ತದ್ದೇಗ ಅಂತರ್ನಿಯಾಮಕ ಅಂತ. ಪ್ರತಿಯೊಂದು ವಸ್ತುವಿನ ಒಳಗೂ ಭಗವಂತ ಇದ್ದಾನೆ ಅಂತ. ಆಕಾಶ ಹುಟ್ಟುವಾಗ ಬರೀ ಆಕಾಶ ಹುಟ್ಟುವುದಲ್ಲ, ಆಕಾಶದ ದೇವತೆ ಅವನ ಶರೀರ ಅಷ್ಟೇ ಅಲ್ಲ, ಅವರಿಗೆ ನಿಯಾಮಕವಾದ ಭಗವಂತನ ರೂಪ ಹುಟ್ಟಿ ಅಭಿವ್ಯಕ್ತ ಆಯಿತು ಅಂತ ಹೇಳ್ತಾರೆ. ಹಾಗಾಗಿ ವ್ಯಾಪ್ತಿಂಚ ಭೂತೇಶು, ಭೂತೇಶು ಅಂದ್ರೆ ಎಲ್ಲ ವಸ್ತುವಿನಲ್ಲಿ, ಚೇತನ ಅಚೇತನಾತ್ಮಕವಾದ ಸಮಸ್ತ ವಸ್ತುವಿನಲ್ಲಿಯೂ ಕೂಡ ತನಗೆ ವ್ಯಾಪ್ತಿ ಇದೆ ಅಂತ. ಅದು ತೋರಿಸಬೇಕಲ್ಲ, ಅದಕ್ಕೊಂದು ದೃಷ್ಟಾಂತ ಬೇಕಲ್ಲ, ಯಾವುದು ಹೇಳಿ ಅಂತ ಪ್ರಶ್ನೆ ಕೇಳಿದ್ರೆ ಅದಕ್ಕೆ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ. ಅದಕ್ಕೆ ಆ ಸ್ತಂಭದಲ್ಲಿ ಭಗವಂತ ಆವಿರ್ಭೂತನಾದ ಅಂತ. ಸ್ತಂಭದ ಮೂಲಕ ಆವಿರ್ಭೂತನಾಗಿ ದೇವರು ಏನು ಸೂಚನೆ ಮಾಡಿದ? ಸ್ತಂಭ ಇದು ಜಡ, ಇದು ಅಪ್ಪ ಅಲ್ಲ, ಇದು ಅಮ್ಮ ಅಲ್ಲ, ಚೇತನ ಅಲ್ಲ, ಇದು ಜಡ. ಹೇಗೆ ಜಡದ ಒಳಗೂ ದೇವರು ತುಂಬಿದ್ದಾನೆ, ಹಿರಣ್ಯಕಶಿಪು ತುಳಿದಾಗ ಅಲ್ಲಿಂದ ಹೊರಗೆ ಬಂದ, ಇದು ವ್ಯಾಪ್ತಿ. ಅಂದ್ರೆ ಜಡದಲ್ಲಿ, ಚೇತನದಲ್ಲಿ ಮಾತ್ರ ಅಲ್ಲ, ಜಡದಲ್ಲಿಯೂ ನಮ್ಮ ದೇವರು ತುಂಬಿ ತುಳುಕಿದ್ದಾನೆ ಅಂತ ವ್ಯಾಪ್ತಿಯನ್ನು ತಿಳಿಸುವುದಕ್ಕೋಸ್ಕರವಾಗಿ ನಮ್ಮ ದೇವರು ಅವತಾರ ಮಾಡಿದ, ನೃಸಿಂಹ ರೂಪವನ್ನು ಸ್ವೀಕಾರ ಮಾಡಿದ ಅಂತ. ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಆತ್ಮನಃ, ಅದಕ್ಕೆ ಒಳ್ಳೆ ಶಬ್ದ ಇಟ್ರು ಆತ್ಮನಃ ಅಂತ. ದೇವರಿಗೆ ಹೆಸರು ಆತ್ಮ ಅಂತ. ಯಾಕೆ ಆತ್ಮ ಅಂತ ಹೆಸರು? ಹೆಚ್ಚಾಪ್ನೋತಿ ಆಪ್ನೋತೀತಿ ಆತ್ಮ ಅಂತ. ಎಲ್ಲಿ ಆಪ್ನೋತಿ? ಸರ್ವಭೂತದಲ್ಲಿಯೂ ಆಪ್ನೋತಿ, ಪ್ರತಿಯೊಂದು ಭೂತದ ಒಳಗೂ ವ್ಯಾಪಿಸಿ ನಿಂತಿರತಕ್ಕಂತಹ ಶಕ್ತಿ, ಅದಕ್ಕೆ ಅವನಿಗೆ ಆತ್ಮ ಅಂತ ಹೆಸರು. ಹೀಗಾಗಿ ಆತ್ಮನಃ ವ್ಯಾಪ್ತಿಂಚ ಭೂತೇಶು, ಎಲ್ಲ ಜೀವರಾಶಿಗಳ ಒಳಗೆ, ಎಲ್ಲ ಜಡದ ಒಳಗೆ, ಸ್ಥಾವರ ಜಂಗಮಾತ್ಮಕ ಸಕಲ ವಸ್ತುವಿನ ಒಳಗೂ ತನಗೆ ವ್ಯಾಪ್ತಿ ಇದೆ, ವಿಶೇಷವಾದ ನಿಯಂತ್ರಣ ಇದೆ ಅಂತ ತಿಳಿಸ್ಲಿಕ್ಕೋಸ್ಕರ ಆ ರೂಪ ಬಂದದ್ದು. ಅಂದ್ರೆ ದೇವರು ಯಾಕೆ ಅವತಾರ ಮಾಡಿದ ಅಂತಂದ್ರೆ, ಅವತಾರ ಮಾಡಿದಷ್ಟು ತಿಳಿಸ್ಲಿಕ್ಕೋಸ್ಕರ, ನಿಮ್ಮೊಳಗೆ ನಾನಿದ್ದೇನೆ, ನೀವು ಉಪಯೋಗ ಮಾಡುವ ವಸ್ತುವಿನ ಒಳಗಿದ್ದೇನೆ, ನಿಮ್ಮ ಮನೆಯೊಳಗಿದ್ದೇನೆ, ನಿಮ್ಮ ಮನಸ್ಸಿನಲ್ಲಿದ್ದೇನೆ, ಪ್ರತಿಯೊಂದು ವಸ್ತುವಿನಲ್ಲಿಯೂ ನಾನಿದ್ದೇನೆ, ನಾನು ಇಳಿದಿದ್ದ ಜಾಗ ಇಲ್ಲ ಅಂತ ತಿಳಿಸ್ಲಿಕ್ಕೋಸ್ಕರ ದೇವರು ಅವತರಿಸಿದ. ನಾವು ನರಸಿಂಹ ದೇವಸ್ಥಾನಕ್ಕೆ ಹೋಗುವಾಗ ನರಸಿಂಹದೇವರೇ ಅಂತ ಕೈ ಮುಗಿಯುತ್ತೇವೆ ಮಾತ್ರ ಅಲ್ಲ ಅಂತ ಹೇಳಿದ್ರು. ಬರೀ ದೇವಸ್ಥಾನಕ್ಕೆ ನರಸಿಂಹದೇವರ ಗುಡಿಯಲ್ಲಿ ಮಾತ್ರ ಅಲ್ಲ ಅಂತ, ಮತ್ತೆ ಪ್ರತಿಯೊಂದು ಕಡೆಯೂ ನಾವು ಚಿಂತನೆ ಮಾಡಬೇಕಾದ್ದು. ನರಸಿಂಹದೇವರು ಇಳಿದಿದ್ದಂತಹ ಜಾಗನೇ ಇಲ್ಲ, ಅದಕ್ಕೆ ವ್ಯಾಪ್ತಿಂಚ. ನಮ್ಮ ಮನೆ ಮನೆಯಲ್ಲಿ, ಗೋಡೆ ಗೋಡೆಯಲ್ಲಿ, ಕಲ್ಲು ಕಲ್ಲಿನಲ್ಲಿ, ಎಲ್ಲ ಕಡೆ ನಾವು ನರಸಿಂಹದೇವರನ್ನು ಕಂಡ್ರೆ ಅನ್ಯಾಯ ಮಾಡಲಿಕ್ಕಾಗೋದಿಲ್ಲ. ಅಯ್ಯೋ ನರಸಿಂಹದೇವರಿದ್ದಾರೆ, ಅವರು ನೋಡ್ತಾರೆ. ಹೇಗೆ ದೇವಸ್ಥಾನಕ್ಕೆ ಹೋದ್ರೆ ನಾವು ಭಯಪಡ್ತೇವೆ, ಆಚೆ ಈಚೆ ಉಗುಳುವುದಿಲ್ಲ, ಭಾರೀ ಜಾಗೃತೆ. ಹಾಗೆ ಮನೆಯೊಳಗೂ ಕೂಡ ಪ್ರತಿಯೊಂದು ವಸ್ತುವಿನಲ್ಲಿಯೂ ಕೂಡ ವ್ಯಾಪ್ತಿಂಚ ಭೂತೇಶು ಅಖಿಲೇಶು ಚಾತ್ಮನಃ ತಿಳಿಸುವುದಕ್ಕೋಸ್ಕರ ಸ್ತಂಭೇ ಸಭಾಯಾಂ ನ ಮೃಗಂ ನ ಮಾನುಷಂ. ಇನ್ನೂ ಒಂದು ಕಾರಣ ಹೇಳ್ತಾರೆ, ಯಾಕೆ ಭಗವಂತ ನರಸಿಂಹನಾಗಿ ಭೂಮಿಯಲ್ಲಿ ಅದ್ಭುತ ರೂಪವನ್ನು ಹೊತ್ತುಕೊಂಡು ಬಂದ ಅಂತ. ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತುಂ, ಇದೊಂದು ಕಾರಣ. ಸತ್ಯಂ ವಿಧಾತುಂ ನಿಜಭೃತ್ಯ ಭಾಷಿತಂ ಸತ್ಯಂ ವಿಧಾತುಂ ಅಂತ. ಸತ್ಯ ಮಾಡುವುದಕ್ಕೋಸ್ಕರ, ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡುವುದಕ್ಕೋಸ್ಕರ ಭಗವಂತ ಬಂದ ಅಂತೆ. ದೇವರು ಯಾಕೆ ಬರಬೇಕಿತ್ತು? ದೇವರು ಬರಲಿಲ್ಲ ಅಂತಾದ್ರೆ ತನ್ನ ಭೃತ್ಯರ ಮಾತೇ ಸುಳ್ಳಾಗ್ತಿತ್ತು. ದೇವರದು ಎಷ್ಟು ಪ್ರೀತಿ, ಎಷ್ಟು ವಿಶ್ವಾಸ. ದೇವರಲ್ಲಿ ನಾವು ನಂಬಿಕೆ ಇಟ್ಟರೆ, ದೇವರನ್ನು ನಾವು ಆರಾಧನೆ ಮಾಡಿದರೆ, ದೇವರು ನಮ್ಮ ಮಾತನ್ನು ಸತ್ಯ ಅಂತ ಮಾಡ್ತಾನೆ. ದೊಡ್ಡವರ ಮಾತು ಯಾವತ್ತೂ ಸತ್ಯ ಆಗ್ತಿತ್ತು. ಅವರು ಹೇಳಿದ್ದಕ್ಕೆಲ್ಲ ದೇವರು ಅಸ್ತು ಅಸ್ತು ಅಂತ ಹೇಳ್ತಾನೆ ಅಂತೆ. ಯಾಕೆಂದ್ರೆ ಅವರ ಉದ್ದೇಶನೇ ಅದು, ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ಭಗವಂತನ ಭೃತ್ಯ ಅಂತಾದರೆ ಅವನು ಹೇಳಿದ್ದೆಲ್ಲ ಸತ್ಯ 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 ಅಂತಾಗ್ತಿತ್ತು. ಅವನು ಹೇಳಿದ್ದು ಎಂದೂ ಸುಳ್ಳಾಗುವುದಿಲ್ಲ ಅಂತ ನಮ್ಮ ಸ್ವಾಮಿಗಳು ಹೇಳ್ತಿದ್ರು. ಅವರು ಆ ಡೆಲ್ಲಿಯಲ್ಲಿ ಯಜ್ಞ ಮಾಡುವಂತಹ ಒಂದು ಸಂದರ್ಭ, ಆ ಯಜ್ಞ ಮಾಡಬೇಕು. ಮಾಡುವಾಗ ಅಲ್ಲೆಲ್ಲ ಈ ಟರ್ಪಲ್ ಎಲ್ಲ ಹಾಕುವ ಸಂದರ್ಭ ಆಗುವಾಗ ಯಾರೋ ಒಬ್ರು ಬಂದು ಹೇಳಿದವ, ಸ್ವಾಮಿಗಳೇ ಹಿಂದಿಯಲ್ಲಿ ಹೇಳಿದ್ದು, ಮಳೆ ಬರಲಿಕ್ಕೆ ಆರಂಭ ಆಗಿದೆ, ಏನು ಮಾಡಬೇಕು ಅಂತ. ಸ್ವಾಮಿಗಳು ಜಪಕ್ಕೆ ಹೋಗ್ತಿದ್ರು ಯಮನೆ ಸ್ನಾನಕ್ಕೆ. ಆವಾಗ ಸ್ವಾಮಿಗಳು ಹೇಳಿದ್ರಂತೆ, ತಕ್ಷಣ ಹೇಳಿದ್ರಂತೆ, ಆಚೀಚೆ ಆಲೋಚನೆ ಮಾಡಿದ್ರು ಹೇಳಿದ್ರಂತೆ, ಈ ಗಂಟೆ ಎಷ್ಟು? 5:30 ಬೆಳಿಗ್ಗೆ ಸ್ನಾನಕ್ಕೆ ಹೋಗ್ತಿದ್ರು. ಅಲ್ಲಿ ಮಳೆ ಆರಂಭ ಆಗಿತ್ತು, ತುಂತುರು ಮಳೆ ಅಲ್ಲ, ಜೋರು ಮಳೆ ಪ್ರಾರಂಭ ಆಗಿತ್ತು. ಸ್ವಾಮಿಗಳು ಹೇಳಿದ್ರಂತೆ, 12 ಗಂಟೆಗೆ ಮಳೆ ನಿಲ್ಲುತ್ತೆ, ನೀವು ಸುಮ್ಮನೆ ಕೆಲಸ ಮಾಡಿ. ಸ್ವಾಮಿಗಳು ಹೇಳ್ತಿದ್ರು 12 ಗಂಟೆಗೆ ಸರಿಯಾಗಿ ಮಳೆ ನಿಂತಿತ್ತಂತೆ. 12 ಗಂಟೆ ಅಂದ್ರೆ 12 ಗಂಟೆಗೆ. ಸ್ವಾಮಿಗಳೇ, ನಾನು ಕೇಳಿದ್ದೆ ಅವ್ರ ಹತ್ರ, ಅದು ಹೇಗೆ ಅಂತ. ನನಗೇ ಗೊತ್ತಿಲ್ಲ ಅಂತ ಅವ್ರು ಹೇಳ್ತಿದ್ರು. ಅದು ಸತ್ಯಂ ವಿಧಾತುಂ ನಿಜ ಭೃತ್ಯ ಭಾಷಿತಂ. ದೇವರು ತನ್ನ ಭೃತ್ಯನ ಮಾತನ್ನು ಸತ್ಯ ಮಾಡ್ತಾನೆ ಅಂತೆ. ಅದಕ್ಕೋಸ್ಕರನೇ ದೇವರ ಅವತಾರ ಆದದ್ದಂತೆ. ಯಾರು ನಿಜ, ಯಾರು ಭೃತ್ಯ, ಏನು ಭಾಷಿತ? ನಿಜ ಭೃತ್ಯ ಭಾಷಿತ ಅಂತಂದ್ರೆ ಭಕ್ತನ ಮಾತು, ಅದು ಹುಸಿಯಾಗಬಾರದು. ಹೇಗೆ ದೇವರ ಮಾತು ಸತ್ಯ ಆಗಬಾರದು, ಸುಳ್ಳಾಗಬಾರದು ಅಂತ ನಮಗೆ ಕಾಳಜಿ ಇರ್ತದೆ, ನಮಗಿಂತ ಹೆಚ್ಚು ಕಾಳಜಿ ದೇವರಿಗಿರ್ತದೆ. ನನ್ನ ಭೃತ್ಯನ ಮಾತು ಎಂದು ಸುಳ್ಳಾಗಬಾರದು ಅಂತ. ಯಾರು ಭೃತ್ಯ? ಎಷ್ಟೊಂದು ಭೃತ್ಯರು ದೇವರಿಗೆ. ಒಬ್ಬ ಭೃತ್ಯ ಇದ್ದಾನೆ, ಮಹಾಭೃತ್ಯ. ಈಗ ನಾವು ನೋಡುವ ಕಥಾನಾಯಕ ಒಂದು ರೀತಿಯಲ್ಲಿ ಪ್ರಹ್ಲಾದರಾಜರು, ಅದು ಭೃತ್ಯ ದಾಸ. ಅವ್ರು ಹೇಳಿದ್ರಲ್ಲ, ಸಖ್ಯಂ ದಾಸ್ಯಂ ಆತ್ಮ ನಿವೇದನಂ ಅಂತ. ದಾಸ ಅಂದ್ರೆ ಭೃತ್ಯ. ನಾವು ದಾಸನ ಅಂತ ಹೇಳಿಕೊಳ್ಳಬಹುದು, ಆದ್ರೆ ನಾವು ದಾಸ ಅಂತ ಹೇಳಿಕೊಂಡ್ರೆ ಉಪಯೋಗ ಇಲ್ಲ. ಈಗ ಬ್ಯಾಂಕ್ ಅಲ್ಲಿ ಹೋಗಿ ನಾನು ಮ್ಯಾನೇಜರ್ ಅಂತ ಹೇಳಿಕೊಂಡ್ರೆ ಉಪಯೋಗ ಉಂಟ? ಬ್ಯಾಂಕಿನವರು ಹೇಳಬೇಕು ಇವರು ಮ್ಯಾನೇಜರ್ ಅಂತ ಬರ್ಕೊಡ್ಬೇಕು. ಅಲ್ಲಿವರೆಗೆ ನಾವು ಮ್ಯಾನೇಜರ್ ಅಂತ ಹೇಳಿಕೊಂಡ್ರೆ ಯಾರೂ ಕೇಳೋದಿಲ್ಲ. ಹಾಗೆ ದಾಸ ನಾನು ಅಂತ ಹೇಳಿಕೊಂಡ್ರೆ ಯಾರು ಕೇಳುತ್ತಾರೆ? ಯಾರು ಒಪ್ಪಬೇಕು? ಮನೆಗೆ ಒಬ್ಬ ಕೆಲಸಕ್ಕೆ ಅಂತ ಬರ್ತಾನೆ, ಅವನು ಹೇಳಿಕೊಂಡು ಬರ್ತಾನೆ ನಾನು ಕೆಲಸದವ ಅಂತ ಹೇಳ್ತಾನೆ. ನಾವು ಒಪ್ಪಿಗೆ ಕೊಡ್ತೇವ? ಅವನು ಕೆಲಸದವ ಅಂತ ಯಾವಾಗ ಆಗ್ತಾನೆ? ಮನೆಯ ಓನರ್ ಒಪ್ಪಿಗೆ ಕೊಡಬೇಕು, ನೀನು ಹೌದು ಸೇವಕ ಅಂತ. ಹಾಗೆಯೇ ನಾನು ದಾಸ ಅಂತ ನಾನು ಹಣೆ ಕಟ್ಟಿಕೊಂಡ್ರೆ ಆಗುವುದಿಲ್ಲ. ಮತ್ತೆ ಯಾರು ಒಪ್ಪಿಕೊಳ್ಬೇಕು? ಭಗವಂತ ಹೇಳಬೇಕು, ಹೌದಪ್ಪ ನೀನು ನನ್ನ ದಾಸ ಅಂತ ಹೇಳಬೇಕು. ಆಮೇಲೆ ನಮಗೆ ಆ ಗ್ಯಾರಂಟಿ ಕಾರ್ಡ್ ಸಿಕ್ಕಿದ ಮೇಲೆ ನಾವು ದಾಸ ಅಂತ ಆಗುವುದು. ಅಲ್ಲಿವರೆಗೆ ನಾವು ದಾಸ ಅಂತ ಆಗುವುದಿಲ್ಲ. ಹಾಗೆ ಪ್ರಹ್ಲಾದರಾಜರನ್ನು ದಾಸ ಅಂತ ದೇವರು ಒಪ್ಪಿದ್ದು, ನನ್ನ ಭೃತ್ಯ ಹೌದು ಅಂತ. ಆದ್ರಿಂದಲೇ ಅವನು ಹೇಳಿದ ಮಾತೆಲ್ಲ ಭಗವಂತನಿಗೆ ಒಪ್ಪಿಗಾಯಿತು. ದೇವರು ಭೃತ್ಯ ಅಂತ ಒಪ್ಪಿಕೊಳ್ಳಿಕ್ಕೆ ಹಿಂದೆ ಮುಂದೆ ನೋಡ್ತಾನಂತೆ. ಯಾಕೆಂದ್ರೆ ಅವನು ಭೃತ್ಯ ಅಂತ ನಾನು ಒಪ್ಪಿಕೊಂಡ್ರೆ ಅವನು ಮಾಡಿದ ಅನ್ಯಾಯಗಳಿಗೆಲ್ಲ ನಾನು ಹೊಣೆಗಾರನಾಗ್ತೇನೆ ಅಂತ ದೇವರಿಗೂ ಗೊತ್ತು. ನಮ್ಮನ್ನೆಲ್ಲ ಭೃತ್ಯ ಪಟ್ಟಿಗೆ ಯಾಕೆ ಸೇರಿಸುವುದಿಲ್ಲ ಅಂತಂದ್ರೆ, ನಾನು ಭೃತ್ಯ ಅಂತ ನಮ್ಮನ್ನು ಒಪ್ಪಿಕೊಂಡ್ರೆ, ನಾವು ಅನ್ಯಾಯ ಮಾಡಿದ್ರೆ ಆಗ ಯಾರು ಹೊಣೆಗಾರಾಗ್ತಾನೆ? ದೇವರೇ ಹೊಣೆಗಾರನಾಗ್ತಾನೆ. ಮತ್ತೆ ಸತ್ಯಂ ವಿಧಾತು, ಅದನ್ನು ಸತ್ಯ ಮಾಡಬೇಕಾಗುತ್ತೆ. ನಮ್ಮಂತಹವರನ್ನು ಭೃತ್ಯ ಅಂತ ಕಟ್ಟಿಕೊಂಡ್ರೆ ದೇವರಿಗೆ ಎಷ್ಟು ಕಷ್ಟ, ಸಮಸ್ಯೆ ಸಿರಿಮಳೆ ಇದೆ. ಅದಕ್ಕೆ ದಾಸನ ಮಾಡಿಕೋ ಎನ್ನ ದಾಸರು ಹೇಳಿದ್ದ ಹಾಗೆ. ನಾನು ದಾಸ ಅಂತ ಅವ್ರಿಗೆ ಹೋಗಿ ದೇವರ ಹತ್ರ ಜಗಳಾಡ್ಲಿಲ್ಲ. ಅವ್ರು ಜಗಳಾಡಿದ್ದೇನು ಅಂದ್ರೆ, ನೀನು ನನ್ನನ್ನು ದಾಸ ಅಂತ ಹೇಳಬೇಕು ಅಂತ ಅವ್ರು ಹೋಗಿ ಜಗಳಾಡಿದ್ರಂತೆ. ಹಾಗೆ ಪ್ರಹ್ಲಾದರಾಜರನ್ನು ದಾಸ ಅಂತ ಭಗವಂತ ಒಪ್ಪಿಕೊಂಡಿದ್ದ. ಅವ್ರು ಏನು ಹೇಳ್ತಾರೆ ಅದಕ್ಕೆ ಅಸ್ತು ಸತ್ಯಂ ವಿಧಾತುಂ, ಅವರ ಮಾತನ್ನು ಸತ್ಯ ಅಂತ ಮಾಡಬೇಕು. ಏನವರ ಮಾತು? ಪ್ರಹ್ಲಾದರಾಜರ ಮಾತು ಏನದು ಅಂದ್ರೆ, ಒಂದೇ ಮಾತು ಅವರದು. ಹಿರಣ್ಯಕಶಿಪು ಕೇಳಿದ, ನಿನ್ನ ದೇವರು ಎಲ್ಲಿದ್ದಾರೆ ಅಂತ ಕೇಳಿದ. ಪ್ರಹ್ಲಾದರು ಕ್ವಾಸೌ ಅಂತ ಕೇಳಿದ. ಅದಕ್ಕೆ ಪ್ರಹ್ಲಾದರಾಜರು ಉತ್ತರ ಕೊಟ್ಟದ್ದೇನು? ಸರ್ವತ್ರ ಅಂತ ಉತ್ತರ ಕೊಟ್ಟಿದ್ದಾರೆ. ಎಲ್ಲ ಕಡೆ ಇದ್ದಾರೆ ನನ್ನ ದೇವರು ಅಂತ ಹೇಳಿದ. ಎಲ್ಲ ಕಡೆ ಇದ್ರೆ ಈ ಸ್ತಂಭದಲ್ಲಿದ್ದಾರಾ ಅಂತ ಕೇಳಿದ. ಕಸ್ಮಾತ್ ಸ್ತಂಭೇನಾ ಅಂತ. ಅದಕ್ಕೆ ಪ್ರಹ್ಲಾದರಾಜರು ಉತ್ತರ ಕೊಟ್ಟಿದ್ರು, ಕಸ್ಮಾತ್ ಸ್ತಂಭೇನಾ, ಯಾಕೆ ಕಂಬದಲ್ಲಿಲ್ಲ? ಅಯ್ಯೋ ನ ದೃಶ್ಯತೆ, ಕಾಣಿಸುವುದಿಲ್ಲ. ಯಾಕೆ ನ ದೃಶ್ಯತೆ, ಯಾಕೆ ಕಾಣಿಸುವುದಿಲ್ಲ? ದೃಶ್ಯತೆ ಅಂತ ಹೇಳಿದ್ರು. ಪ್ರಹ್ಲಾದರಾಜರು ಕಂಬದಲ್ಲಿ ನಾನು ದೇವರನ್ನು ಕಾಣ್ತಾ ಇದ್ದೇನೆ ಅಂತ ಏನು ಹೇಳಿದ್ರು, ಅದನ್ನು ನಿಜ ಭೃತ್ಯ ಪ್ರಹ್ಲಾದರಾಜರು, ಅವರ ಭಾಷಿತ, ಅವರ ಭಾಷಣ, ದೇವರು ಕಂಬದಲ್ಲಿ ಇದ್ದಾರೆ ಅಂತ. ಅದನ್ನು ಸತ್ಯಂ ವಿಧಾತು, ಅದನ್ನು ಸತ್ಯ ಅಂತ ಮಾಡಬೇಕು ಅಂತ ನರಸಿಂಹದೇವರು ಸ್ತಂಭದಿಂದ ಆವಿರ್ಭೂತರಾದರು ಅಂತ ಭಾಗವತ ಹೇಳಿತು. ಯಾಕೆ ಬರಬೇಕಾಯಿತು? ಪ್ರಹ್ಲಾದರಾಜನ ಮಾತನ್ನು ಸತ್ಯ ಅಂತ ಮಾಡಬೇಕು ಅಂತ. ಪ್ರಶ್ನೆಯನ್ನು ಕೇಳಿದ್ರಿ, ದೇವರು ಯಾಕೆ ಬರಬೇಕಿತ್ತು ಅಂತ. ದೇವರು ಒಂದು ವೇಳೆ ಬರಲಿಲ್ಲ ಅಂತಾದ್ರೆ ಪ್ರಹ್ಲಾದರಾಜರ ಮಾತು ಸುಳ್ಳಾಗ್ತಿತ್ತು ಅಲ್ವಾ? ನಮ್ಮ ಹತ್ರ ಯಾರಾದರೂ ಕೇಳ್ತಾರೆ, ದೇವರು ಎಲ್ಲಿದ್ದಾರೆ, ದೇವರು ಎಲ್ಲಿದ್ದಾರೆ, ಹೌದಾ? ಹೌದು ಅಷ್ಟೇ, ಮತ್ತೇನು ದೇವರೇನು ಬರುವಾಗ ಇಲ್ವೇ ಇಲ್ಲ. ಪ್ರಹ್ಲಾದರಾಜರ ಮಾತು ಹಾಗಾಗಬಾರ್ದಲ್ಲ, ಸರ್ವತ್ರ ಅಂತ ಹೇಳಿದಾರಲ್ಲ, ಸ್ತಂಭದಲ್ಲಿ ಇದ್ದಾರೆ ಅಂತ ಹೇಳಿದಾರಲ್ಲ, ಸ್ತಂಭದಲ್ಲಿ ಕಾಣಿಸ್ತಾರೆ ಅಂತ ಹೇಳಿದಾರಲ್ಲ, ಅದು ಸತ್ಯ ಆಗಬೇಕಲ್ಲ. ಸತ್ಯ ಆಗುವ ಬಗೆ ಹೇಗೆ? ದೇವರು ಬಂದರೆ ಮಾತ್ರ ಸತ್ಯ ಆಗ. ಅದಕ್ಕೋಸ್ಕರ ನೃಸಿಂಹದೇವರು ಸ್ತಂಭೇ ಸಭಾಯಾಂ ನ ಮೃಗನ್ನ ಮಾನುಷಂ ಅದೃಶ್ಯತ ಅತ್ಯದ್ಭುತಂ ರೂಪಂ ಉದ್ವಹನ್ ಅಂತ ಹೇಳಿದರು. ಯಾಕೆಂದ್ರೆ ಪ್ರಹ್ಲಾದರಾಜರ ಮಾತನ್ನು ಸತ್ಯ ಅಂತ ಮಾಡಬೇಕು ಅಂತ. ಅಲ್ರಿ, ಪ್ರಹ್ಲಾದರಾಜರ ಮಾತನ್ನು ಸತ್ಯ ಅಂತ ಮಾಡಿದರು, ನಮ್ಮ ಮಾತನ್ನು ಯಾಕೆ ಸತ್ಯ ಅಂತ ಮಾಡುವುದಿಲ್ಲ ಅಂತ ಒಂದು ಪ್ರಶ್ನೆ ನಮ್ದು. ಅದಕ್ಕೊಂದು ಕಾರಣ ಉಂಟು. ಅದು ಯಾಕೆ ಅಂದ್ರೆ, ನಾವು ಏನು ಮಾತು ಹೇಳ್ತೇವೆ ಅದರ ಹಿನ್ನೆಲೆಯಲ್ಲಿ ಏನೋ ಒಂದು ಕಿಂಚಿತ್ತು ಸ್ವಾರ್ಥ ಅಲ್ಲಿ ಸ್ಪರ್ಶ ಉಂಟೇ ಉಂಟು. ನಾವು ಎಷ್ಟು ಲೋಕೋಪಕಾರದ ಮಾತು ಹೇಳಿದ್ರೂ ಕೂಡ ಅದರ ಎಲ್ಲಿ ಹಿನ್ನೆಲೆಯಲ್ಲಿ ಒಂದು ಚೂರು ಸ್ವಾರ್ಥ ತುಂಬಿಕೊಂಡಿರ್ತದೆ. ಅದಕ್ಕೆ ದೇವರಿಗೆ ಭಯ, ಯಾಕಂದ್ರೆ ಇವನ ಸ್ವಾರ್ಥಕ್ಕೆ ನಾನು ಬಲಿಪಶು ಯಾಕಾಗಬೇಕು ಅಂತ. ಯಾವಾಗ ಭಗವಂತ ನಮ್ಮ ಮಾತನ್ನು ಸತ್ಯ ಮಾಡ್ತಾನೆ ಅಂತಂದ್ರೆ, ಅದರಲ್ಲಿ ಕಿಂಚಿತ್ತೂ ಸ್ವಾರ್ಥದ ಸ್ಪರ್ಶ ಅದರಲ್ಲಿ ಇಲ್ಲ ಅಂತಾದ್ರೆ ಆವಾಗ ಅದನ್ನು ಭಗವಂತ ಸತ್ಯ ಅಂತ ಮಾಡ್ತಾನೆ ಅಂತ. ಪ್ರಹ್ಲಾದರ ರಾಜರ ಮಾತಿನಲ್ಲಿ ಕಿಂಚಿತ್ತೂ ಸ್ವಾರ್ಥಕ್ಕೆ ಅವಕಾಶ ಇಲ್ಲ. ದೇವರು ಎಲ್ಲಾ ಕಡೆ ಇದ್ದಾನೆ, ಅದರಿಂದ ಪ್ರಹ್ಲಾದರಾಜರಿಗೆ ಏನು ಸ್ವಾರ್ಥ? ದೇವರು ಎಲ್ಲಾ ಕಡೆ ಇದ್ದಾನೆ, ಅವನು ಕಾಣಿಸೇ ಕಾಣಿಸ್ತಾನೆ ಅಂತ. ಅದರಲ್ಲಿ ಸ್ವಾರ್ಥ ಇಲ್ಲ ಅದರಲ್ಲಿ. ಅದಕ್ಕೋಸ್ಕರ ನರಸಿಂಹದೇವರು ಸ್ತಂಭದಲ್ಲಿ ಕಾಣಿಸಿಕೊಂಡ್ರು. ನಿಜ ಭೃತಿ ಅಭಾಷಿತಂ, ಸತ್ಯಧರ್ಮ ತೀರ್ಥರು ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ. ನಿಜ ಭೃತಿ ಅಭಾಷಿತಂ, ಭೃತಿ ಅಂದ್ರೆ ತನ್ನ ಜೀವಧಾರಣೆ, ತನ್ನ ಪೋಷಣೆ, ಸ್ವಾರ್ಥ. ಅದಕ್ಕೋಸ್ಕರ ಅಭಾಷಿತಂ, ತನ್ನ ಸ್ವಾರ್ಥಕ್ಕೋಸ್ಕರ ಹೇಳಿದ ಮಾತಲ್ಲ ಇದು. ಆದ್ದರಿಂದ ನಿಷ್ಕಾಮವಾದ ಶಬ್ದ, ಆದ್ದರಿಂದ ದೇವರದನ್ನು ಸತ್ಯ ಅಂತ ಮಾಡಿದಂತೆ. ನಿಜಭೃತ್ಯ ಭಾಷಿತಂ, ನಿಜ ಭೃತಿ ಅಭಾಷಿತಂ ಋತಂ ವಿಧಾತಂ. ನಿಜಭೃತ್ಯ ಅಂತಂದ್ರೆ ಸನಕಾದಿಗಳು, ಅವರು ಭಗವಂತನ ಭಕ್ತರು, ಬೇರೆ ಏನು ಚಿಂತನೆಯೇ ಇಲ್ಲ ಅವರಿಗೆ. ಯಾವತ್ತು ನೋಡಿದ್ರು ದೇವರೇ. ಯಾಕೆಂದ್ರೆ ಅವರು ಊರ್ಧ್ವರೇತಸ್ಕರು, ವಿರಕ್ತರು, ಮಹಾಪರಿವ್ರಾಜಕರು. ಅವರು ಯಾವ ಸ್ವಾರ್ಥನೂ ಇಲ್ಲ, ಏನಿದ್ರೂ ಭಗವಂತನ ಚಿಂತನೆ ಮಾತ್ರ. ಹಾಗಾಗಿ ನಿಜವಾದ ಭೃತ್ಯರವರು, ನಿಜ ಭಗವಂತನ ಭೃತ್ಯರವರು. ಅವರ ಭಾಷಿತ ಏನು ಮಾತು ಅವರದು? ನೀನು ಮೂರು ಜನ್ಮದಲ್ಲಿ ರಾಕ್ಷಸರಾಗಿ ಹುಟ್ಟಿ ಆಮೇಲೆ ದೇವರಿಂದ ಹತರಾಗಿ ಇಲ್ಲಿಗೆ ಬನ್ನಿ. ಒಂದು ವೇಳೆ ನರಸಿಂಹದೇವರು ಬರಲಿಲ್ಲ ಅಂತ ಆದರೆ ಅವರು ಸಾಯ್ಲಿಕ್ಕೂ ಇಲ್ಲ, ದೇವರಿಂದ ಸಾಯ್ಲಿಕ್ಕೆ ಸುತರಾಮ್ ಇಲ್ಲ, ವಾಪಸ್ ಇಲ್ಲಿ ಬರಲಿಕ್ಕೆ ಇಲ್ಲ. ಅವರ ಮಾತು ಸುಳ್ಳಾಗುತ್ತೆ, ಅವರ ಮಾತನ್ನು ಸತ್ಯ ಅಂತ ಮಾಡಬೇಕು ಅಂತ ಭಗವಂತ ಬಂದು ಅವರನ್ನು ಮೂರು ಜನ್ಮದಲ್ಲಿಯೂ ಸಂಹಾರ ಮಾಡಿ ತನ್ನ ದ್ವಾರದಲ್ಲಿ ಸ್ಥಾಪಿಸಿದ. ನಿಜ ಭೃತ್ಯ ಭಾಷಿತಂ, ನಿಜ ಅಂದ್ರೆ ಬ್ರಹ್ಮದೇವರು. ಅವರ ಭೃತ್ಯ ಹಿರಣ್ಯಕಶಿಪು ಅವನು ಹೇಳಿದ್ದ ಏನು ಅಂತ ಹೇಳಿದ್ದ? ತದ್ವಸೃಷ್ಟೇಭ್ಯ ಭೂತೇಭ್ಯ ಮೃತ್ಯುರ್ ಮಾಭೂತ್ ಅಂತ ಹೇಳಿದ್ದ. ಅದನ್ನು ಸತ್ಯ ಅಂತ ಮಾಡಬೇಕು. ಅದು ಹಿರಣ್ಯಕಶಿಪುವಿನ ಮಾತು ಅಲ್ಲ, ತಥಾಸ್ತು ಅಂತ ಬ್ರಹ್ಮದೇವರು ಅದಕ್ಕೆ ಅಸ್ತು ಹೇಳಿದ್ದಾರೆ. ಆ ಮಾತನ್ನು ಸತ್ಯ ಅಂತ ಮಾಡಬೇಕು. ಅದಕ್ಕೋಸ್ಕರ ನರಸಿಂಹದೇವರು ಬರಬೇಕಾಯಿತು ಅಂತ. ದೇವರದ್ದೊಂದು ಮಾತು ಇದೆ ಅಂತೆ, ನಮೇ ಭಕ್ತ ಪ್ರಣಶ್ಯತಿ ಅಂತ. ಭಕ್ತರಿಗೆ ಎಂದೂ ವಿನಾಶ ಇಲ್ಲ ಅಂತ. ಅದನ್ನು ಸತ್ಯಾಂತ ಮಾಡೋದಕ್ಕೋಸ್ಕರ ನರಸಿಂಹದೇವರು ಸ್ತಂಭದಲ್ಲಿ ಆವಿರ್ಭೂತರಾದರು, ಕಾಣಿಸಿಕೊಂಡರು. ಯಾಕೆ ಅಂತಂದ್ರೆ ಭಕ್ತರ ಉದ್ಧಾರಕ್ಕೋಸ್ಕರ ದೇವರ ಅವತಾರ ಹೊರತು ದೇವರಿಗೆ ಯಾವ ಲಾಭನೂ ಇಲ್ಲ. ಹೀಗೆ ನಿಜಭೃತ್ಯರ ಭಾಷಿತವನ್ನು ಸತ್ಯಾಂತ ಮಾಡೋದಕ್ಕೋಸ್ಕರವಾಗಿ, ತನ್ನ ವ್ಯಾಪ್ತಿಯನ್ನು ಜಗತ್ತಿನಲ್ಲಿ ಎಲ್ಲ ಕಡೆ ತುಂಬಿಸುವುದಕ್ಕೋಸ್ಕರವಾಗಿ ನರಸಿಂಹದೇವರು ಸ್ತಂಭೇ ಸಭಾಯಾಂ ಅದೃಶ್ಯತ ತುಂಬಿದ ಸಭೆಯಲ್ಲಿ ಎಲ್ರಿಗೂ ಕಾಣಿಸಿಕೊಂಡ್ರು. ಯಾಕೆ ಅಂತಂದ್ರೆ ಇಡೀ ಜಗತ್ತಿಗೆ ತೋರಿಸಬೇಕು, ಭಗವಂತನ ಭೃತ್ಯರಾದರೆ ಭಗವಂತ ಅನುಗ್ರಹ ಮಾಡ್ತಾನೆ, ಅವನಿಗೆ ಕಾಣಿಸ್ತಾನೆ ಅಂತ ಜಗತ್ತಿಗೆ ತೋರಿಸುವುದಕ್ಕೋಸ್ಕರವಾಗಿ ನರಸಿಂಹದೇವರು ಸ್ತಂಭದಿಂದ ಆವಿರ್ಭೂತರಾದರು. ನರಸಿಂಹದೇವರು ಬಂದರು, ಹಿರಣ್ಯಕಶಿಪು ಓಡ್ಲಿಕ್ಕೆ ಪ್ರಾರಂಭ ಮಾಡಿದ. ನರಸಿಂಹದೇವರು ಹಿರಣ್ಯಕಶಿಪುವನ್ನು ತನ್ನ ತೊಡೆಯಲ್ಲಿ ಇಟ್ಟುಕೊಂಡ್ರಂತೆ. ದ್ವಾರಿ ಅದು ಮನೆಯ ಒಳಗೂ ಅಲ್ಲ ಹೊರಗೂ ಅಲ್ಲ, ದ್ವಾರದಲ್ಲಿ ಕೂತರಂತೆ, ತನ್ನ ತೊಡೆಯಲ್ಲಿ ಇಟ್ಟುಕೊಂಡ್ರಂತೆ. ಅದು ಕಾಲ, ಸಂಧಿ ಕಾಲ ಅಂತೆ. ಹಗಲು ಹೋಗಿ ರಾತ್ರಿ ಬರತಕ್ಕಂತಹ ಸಂಧಿ ಕಾಲ. ಆ ಸಂಧಿ ಕಾಲದಲ್ಲಿ ಹಿರಣ್ಯಕಶಿಪುವನ್ನು ತನ್ನ ಉಗುರಿನಿಂದ ವಜ್ರಕ್ಕೆ ಸಮಾನವಾದ, ವಜ್ರಕ್ಕಿಂತ ಮಿಗಿಲಾದ ತಾಕತ್ತಿರತಕ್ಕ ತನ್ನ ನಖದಿಂದ ಅವನನ್ನು ಸೀಳಿದರಂತೆ. ನಿಜ ಭೃತ್ಯ ಭಾಷಿತಂ ಸತ್ಯಂ ವಿಧಾತು, ತನ್ನ ಭೃತ್ಯನಿಗೆ ಕೊಟ್ಟ ಮಾತು ಅದು. ಸತ್ಯ ಮಾಡಬೇಕು ಅಂತ ದೇವರಿಗೇನು ಇಲ್ಲ, ಯಾರು ಕೇಳುವವರು? ಹೇಗೆ ಕೊಂದ್ರೆ ಆದರೂ ತನ್ನ ಭೃತ್ಯನ ಮಾತನ್ನು ಬ್ರಹ್ಮದೇವರು ಕೊಟ್ಟ ಮರ ಸತ್ಯಾಂತ ಮಾಡಬೇಕು ಅಂತ ಅವರು ನಾಂತಹ ನಬಹಿ, ಯಾಕೆಂದ್ರೆ ದ್ವಾರದಲ್ಲಿ ಮೇಲೆಲ್ಲ ಕೆಳಗಲ್ಲ, ತನ್ನ ತೊಡೆಯಲ್ಲಿ. ನಮೃಗೈಹಿ ನಮಾನುಷೈಹಿ, ನೃಸಿಂಹ ರೂಪದಿಂದ. ನ ಆಯುಧೈಹಿ, ಆಯುಧದಿಂದ ಅಲ್ಲ, ಬರೀ ನಖದಿಂದ ಉಗುರಿನಿಂದ ಸೀಳಿದ್ರಂತೆ ನೃಸಿಂಹದೇವರು. ಸೀಳಿ ಆ ಮಾಂತ್ರ ಮಾಲೆ ಇತ್ತು, ಕರುಳಿನ ಮಾಲೆ, ಅದನ್ನು ತನ್ನ ಕೊರಳಲ್ಲಿ ಹಾಕೊಂಡ್ರಂತೆ. ಅದು ಅದ್ಭುತ ರೂಪ, ಮೊದಲೇ ಅದ್ಭುತ ರೂಪ. ಈ ರಕ್ತದಿಂದ ಒದ್ದೆಯಾಗಿರ್ತಕ್ಕಂಥ ಆ ಕರುಳನ್ನು ತಲೆ ಮೇಲೆ ಹಾಕೊಂಡ್ರೆ ಎಂಥವನೂ ಕಣ್ಣು ಮುಚ್ಚಬೇಕು. ಅದನ್ನು ನೋಡಿದ್ರೆ ಬಿಡಿ, ಶಬ್ದ ಕೇಳಿದ್ರೆ ನಮಗೆ ಕಣ್ಣು ಮುಚ್ಚಬೇಕು. ನಾವು ಅದು ರೂಪ ನೋಡಿದ್ರೆ ಹೇಗಿರ್ಬೇಕು, ಆ ಅಂತ್ರಮಾಲ ಧಾರಣ ಮಾಡಿರತಕ್ಕಂತಹ ರೂಪ ಅದು ನೋಡಿ ಎಲ್ಲ ಜಗತ್ತು ಭಯಗ್ರಸ್ತ ಆಯ್ತಂತೆ, ತ್ರಸ್ತ ಆಯಿತು ಅಂತ ಭಾಗವತ ಹೇಳತ್ತೆ. ಅಲ್ಲ, ಆ ಕರುಳಿನ ಮಾಲೆಯನ್ನು ಯಾಕೆ ಹಾಕೊಳ್ಬೇಕಿತ್ತು, ಎದೆಯನ್ನು ಯಾಕೆ ಸೀಳಬೇಕಿತ್ತು, ಯಾರೋ ಒಬ್ಬ ಕವಿ ಕೇಳಿದಂತೆ, ಆಲೋಚನೆ ಮಾಡಿದಂತೆ. ಅದು ನರಸಿಂಹದೇವರು ಸೀಳಿದ್ದಲ್ಲ ಅಂತೆ, ಅವರು ಹುಡುಕ್ತಾ ಇದ್ದಂತೆ. ಇಂಥ ಪ್ರಹ್ಲಾದನಂತಹ ಮಕ್ಕಳು ಇನ್ನೂ ಇದ್ದಾರೆ ಇದರಲ್ಲಿ ಅಂತ ಹುಡುಕಿದ್ದು ಅಂತ ಒಬ್ಬ ಕವಿ ಅದನ್ನು ವರ್ಣನೆ ಮಾಡಿದ್ದುಂಟು. ಆ ಕರುಳಿನ ಮಾಲೆ ಯಾಕೆ ಹಾಕೊಂಡ ಅಂತ, ಕರುಳಿನ ಮಾಲೆ ಅದು ಪ್ರೀತಿಯ ಸಂಕೇತ ಅಂತೆ. ಆ ಜಯ ಅದರಲ್ಲಿ ಸೇರಿದ್ದ, ಆ ಜಯನಿಗೆ ಸಂಬಂಧಪಟ್ಟದ್ದು ಆ ಕರುಳು. ಹಾಗಾಗಿ ಜಯನ ಸಂಬಂಧಿಯಾದ ಕರುಳು, ಆದ್ದರಿಂದ ಅದನ್ನು ನರಸಿಂಹದೇವರು ಹಾಕುವುದರ ಮೂಲಕ ಜಯನ ಜಯವನ್ನು ಸಾರಿದರಂತೆ. ತನ್ನ ಕರುಳಲ್ಲಿ ಹಾಕೊಂಡ್ರು, ಒಂದು ರೀತಿಯಲ್ಲಿ ಜಯದ ಸಂಕೇತ, ಇನ್ನೊಂದು ರೀತಿಯಲ್ಲಿ ಶತ್ರುಗಳಿಗೆ ಭಯವನ್ನು ಉಂಟು ಮಾಡುವಂತಹದ್ದು ಅದು ಬೇಕು. ಅದು ಭಯ, ಅದು ಅಭಯ. ದುಷ್ಟರಿಗೆ ಭಯಮುದ್ರೆ, ಸಜ್ಜನರಿಗೆ ಅದು ಅಭಯಮುದ್ರೆ. ದುರ್ಜನರು ನೋಡ್ತಾರೆ, ಅನ್ಯಾಯ ಮಾಡಿದರೆ ನರಸಿಂಹದೇವರು ಹೀಗೆ ಕೊಲ್ತಾರೆ ಅಂತ ಭಯ. ಸಜ್ಜನರಿಗೆ, ಅಯ್ಯೋ ರಕ್ಷಣೆ ಮಾಡತಕ್ಕಂತಹ ನರಸಿಂಹದೇವರಿದ್ದಾರ್ರಿ, ಪ್ರಹ್ಲಾದ ಒಳ್ಳೆಯವ, ಅವನಿಗೆ ರಕ್ಷಣೆ ಮಾಡಲಿಲ್ವಾ, ನನ್ನನ್ನು ಕೈ ಬಿಡ್ತಾರ, ಅದು ಅಭಯನೂ ಹೌದು. ಹಾಗಾಗಿ ಅಂತ್ರಮಾಲಾ ಧಾರಣೆ ಹಿರಣ್ಯಕಶಿಪುವಿನ ಎದೆ ಬಗೆದು ರಕ್ತವನ್ನು ಚೆಲ್ಲಿದ್ದು, ನೀ ತುಂಬಾ ಹಾಕಿಕೊಂಡದ್ದು, ಇದು ಭಯ ಮುದ್ರೆನೂ ಹೌದು, ಅಭಯ ಮುದ್ರೆನೂ ಹೌದು, ಎರಡೂ ಆಗಿರತಕ್ಕಂತಹ ರೂಪ. ಆ ಅದ್ಭುತವಾದ ರೂಪವನ್ನು ನೋಡಿ ಎಲ್ಲ ದೇವತೆಗಳು ಕೂಡ ಮೂರ್ಧ ಅಂಜಲಿ ಪುಟಾಹ, ತಲೆಯ ಮೇಲೆ ಎರಡೂ ಕೈಯನ್ನು ಇಟ್ಟುಕೊಂಡು ಪ್ರಾರ್ಥನೆ ಮಾಡಿದರಂತೆ. ಅದು ದೇವರಿಗೆ ನಮ್ಮನ್ನು ಒಪ್ಪಿಸುವ ಕ್ರಮ ಅಂತ ಹೇಳ್ತಾರೆ. ವಾಯುಸ್ತುತಿಯಲ್ಲಿ ತ್ರಿವಿಕ್ರಮ ಪಂಡಿತರು ಇದೇ ರೀತಿ ಹೇಳ್ತಾರೆ, ಮೂರ್ಧನ್ಯೇಷೋಂಜಲಿರ್ಮೆ ದೃಢತರ ಮಿಹತೆ ಬದ್ಧತೆ ಬಂಧಪಾಶಚೇತ್ರೆ ಅಂತ. ಅದನ್ನು ತಲೆಯ ಮೇಲೆ ಕೈ ಇಟ್ಟುಕೊಂಡು ದೇವರಿಗೆ ಸ್ತೋತ್ರ ಮಾಡುವಂತಹದ್ದು. ಅದರ ಅರ್ಥ ಏನು ಅಂತಂದ್ರೆ, ನನ್ನನ್ನು ನಿನಗೆ ಪೂರ್ತಿಯಾಗಿ ಒಪ್ಪಿಸಿದ್ದೇನೆ ಅಂತ. ಬರೀ ಒಂದೊಂದು ಭಾಗ ಅಲ್ಲ, ಸರ್ವ ಇಡೀ ಶರೀರ ಉತ್ತಮಾಂಗದ ಮೇಲೆ ಕೈಯನ್ನು ಇಡುತ್ತಾ, ಇಡೀ ಉತ್ತಮಾಂಗದ ತನಕ, ಪಾದದ ಅಂಗುಷ್ಟದಿಂದ ಪ್ರಾರಂಭಿಸಿ ಮಸ್ತಕದ ತನಕ ಎಲ್ಲ ನಿನಗೆ ಒಪ್ಪಿಸಿದ್ದೇನೆ ಅಂತ ಸೂಚನೆ ಮಾಡುವ ಮುದ್ರೆಯೊಂದಿಗೆ ನರಸಿಂಹದೇವರಿಗೆ ಪ್ರಾರ್ಥನೆಯನ್ನು ಸಲ್ಲಿಸಿದರಂತೆ. ಒಬ್ಬ ಒಂದೊಂದೇ ದೇವತೆ ಪ್ರಾರ್ಥನೆ ಮಾಡ್ತಾರೆ. ಎಲ್ಲಿಂದ ಪ್ರಾರಂಭ ಆಗುತ್ತೆ ಅಂತಂದ್ರೆ, ಬ್ರಹ್ಮದೇವರ ಪ್ರಾರ್ಥನೆಯಿಂದ ಪ್ರಾರಂಭ ಆಗ್ತದೆ. ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ, ನತೋಸ್ಮಿ ಅನಂತಾಯ ವಿಚಿತ್ರ ಕರ್ಮಣೆ ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅಂತ ಅವರು ಸ್ತೋತ್ರ ಮಾಡೋದು. ಬಹಳ ಅದ್ಭುತವಾಗಿ ಸ್ತೋತ್ರ ಮಾಡ್ತಾರೆ. ಇದೊಂದು ವಿಚಿತ್ರ ವೀರ್ಯ, ಈ ಸಾಮರ್ಥ್ಯ ಉಂಟಲ್ಲ, ಸಾಮಾನ್ಯವಾದ ಸಾಮರ್ಥ್ಯ ಅಲ್ಲ. ಸ್ತಂಭದಿಂದ ಆವಿರ್ಭೂತನಾಗುವುದು, ವರಬಲದಿಂದ ಕೊಬ್ಬಿರತಕ್ಕಂತಹ ಹಿರಣ್ಯಕಶಿಪುವನ್ನು, ವರವನ್ನು ರಕ್ಷಣೆ ಮಾಡಿ ಹಿರಣ್ಯಕಶಿಪುವನ್ನು ಮಾತ್ರ ಕೊಲ್ಲುವುದು. ಅಂದ್ರೆ ಒಂದು ಹೋಗಬೇಕು, ಒಂದು ಉಳಿಬೇಕು, ಅದು ಕಷ್ಟ. ಅಂದ್ರೆ ಹಿರಣ್ಯಕಶಿಪುವನ್ನು ಕೊಂದ್ರೆ ಅವರು ಹಾಕಿದ ವರ ಏನು, ವ್ಯಸುಬೀಹಿ ಅಸುಮದ್ದಿರುವ, ಪ್ರಾಣ ಇಲ್ಲದಿದ್ದದ್ದು ಆಗಬಾರದು, ಪ್ರಾಣ ಇದ್ದದ್ದು ಆಗಬಾರದು. ಈಗ ನರಸಿಂಹದೇವರು ಎಂಥದು ಅಂತ ಪ್ರಶ್ನೆ ನೀವು ಕೇಳ್ತೀರಿ, ಪ್ರಾಣ ಇದ್ದದ್ದೋ ಪ್ರಾಣ ಇಲ್ಲದಿದ್ದದ್ದೋ? ಅದು ಪ್ರಾಣ ಇದ್ದದ್ದು ಅಲ್ಲ ಅಂತ ಹೇಳ್ತಾರೆ. ಪ್ರಾಣ ಇದ್ದದ್ದು ಹೌದು, ಪ್ರಾಣ ಇಲ್ಲದಿದ್ದದ್ದು ಹೌದು. ವ್ಯಸುಬೀಹಿ, ಪ್ರಾಣ ಇಲ್ಲ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಆದರೆ ಪ್ರಾಣ ಉಂಟು ಅಂತ ಕೇಳಿದ್ರೆ ವಿಕಾರವಾಗುವ ಅಸು ಇಲ್ಲವರಿಗೆ, ಆದ್ರಿಂದ ಅಸು ಮತ್ತಲ್ಲ. ಅವರು ಗಾಳಿಯ ರೂಪ, ಅದು ಜ್ಞಾನಾನಂದವಾದ ಗಾಳಿ ಹೊರತು ನಮ್ಮ ಹಾಗೆ ವಿಕಾರಕ್ಕೊಳಗಾಗುವ ಗಾಳಿ ಅವರಲ್ಲಿಲ್ಲ. ಅದರಿಂದ ಅಸುಮಾನ್ ಅಲ್ಲ, ಅಸು ಅರತು ಅಸುಮಾನ್ ಅಲ್ಲ. ಆದ್ರಿಂದ ವಿಕಾರವಾಗುವ ಗಾಳಿ ಅವರಲ್ಲಿಲ್ಲ, ಶ್ವಾಸೋಚ್ಛ್ವಾಸ ಅಸ್ತಿತ್ವಕ್ಕೆ ನಿಯಾಮಕವಾದ ಗಾಳಿ ಅವರಲ್ಲಿ ಇಲ್ಲ. ಆದ್ರಿಂದ ಅವರು ವ್ಯಸು ಅಸುಮತ್ತು ಯಾವುದೂ ಅಲ್ಲ ಅಂತಹ ಒಂದು ವಿಚಿತ್ರ ವೀರ್ಯ. ಆದರೆ ಬ್ರಹ್ಮದೇವರು ಹೇಳ್ತಾರೆ, ನಮ್ದೊಂದು ಪ್ರಶ್ನೆ ನೋಡಿ, ಎಂತಹ ಕೊಳಕರಿ, ಆ ಶವವನ್ನು ತೊಡೆಯ ಮೇಲೆ ಇಟ್ಟುಕೊಳ್ಳುವುದು, ಆ ರಕ್ತವನ್ನು ಮೇ ಮೇಲೆಲ್ಲ ಚೆಲ್ಲಿಕೊಳ್ಳುವುದು, ಆಂತ್ರಮಾಲೆಯನ್ನು ಧಾರಣೆ ಮಾಡುವುದು, ಅಯ್ಯೋ ಎಷ್ಟು ಅಸಹ್ಯವಾದ್ದು ಅಂತ ನಾವು ಹೇಳುತ್ತೇವೆ. ಬ್ರಹ್ಮದೇವರು ಹೇಳ್ತಾರೆ, ಪವಿತ್ರ ಕರ್ಮಣೇ ಅಂತ ಹೇಳ್ತಾರೆ. ನಿನ್ನ ಕರ್ಮ ಅದು ಪವಿತ್ರವಾದ್ದು, ಏನಪ್ಪ ನಿನ್ನ ಕ್ರಿಯೆ ಪವಿತ್ರವಾದ್ದು ಅಂತ ಹೇಳ್ತಾರೆ. ಅಪವಿತ್ರವಾದ್ದಲ್ಲ, ಪವಿತ್ರವಾದ್ದು ಅಂತ ಹೇಳ್ತಾರೆ. ನಮಗೆ ಆಶ್ಚರ್ಯ ಅನಿಸ್ತದೆ, ಅದು ಹೇಗಿರಿ ಪವಿತ್ರ ಆಗುದು? ಅದು ಒಂದು ರೀತಿಯಲ್ಲಿ ಶವ, ಇನ್ನೊಂದು ರೀತಿಯಲ್ಲಿ ರಕ್ತ ಮಾಂಸ ಕರಳು. ಅದು ಎಷ್ಟು ಅಸಹ್ಯ, ಎಷ್ಟು ಮೈಲಿಗೆ ಅಂದ್ರೆ ಅದಕ್ಕಿಂತ ಮೈಲಿಗೆ ಮತ್ತೊಂದಿಲ್ಲ. ರಕ್ತ ಸಂಬಂಧ ಇದ್ದವರಿಗೆ ಮೈಲಿಗಾಗುತ್ತೆ, ರಕ್ತ ಮುಟ್ಟಿದವರಿಗೆ ಎಷ್ಟು ಮೈಲಿಗೆ ಆಗ್ಲಿಕ್ಕಿಲ್ಲ. ಬ್ರಹ್ಮದೇವರು ಹೇಳ್ತಾರೆ, ಅದು ವಿಚಿತ್ರ ವೀರ್ಯಾಯ ಪವಿತ್ರ ಕರ್ಮಣೆ ಅಂತ. ಇದೆಲ್ಲ ಮಡಿ ಮೈಲಿಗೆ ಗಲೇಜು ಶುದ್ಧ, ಇದೆಲ್ಲ ನಮಗೆ ಸಂಬಂಧಪಟ್ಟದ್ದು, ಜ್ಞಾನಾನಂದಕ್ಕೆ ಯಾವುದೂ ಸಂಬಂಧಪಟ್ಟದ್ದಲ್ಲ. ನೀವು ಆಲೋಚನೆ ಮಾಡಿ, ಈಗ ನಮ್ದು ಹೊಲಸು ಅಂತ ಇಟ್ಟುಕೊಳ್ಳಿ, ಆದ್ರೆ ನಾಯಿ ಹಂದಿ ಅದನ್ನು ಎಷ್ಟು ಆಸ್ವಾದನೆ ಮಾಡಿ ತಿಂತವೆ. ಯಾರು ತಿನ್ನೋದು ಒಳಗಿಂದ ಅದನ್ನು? ಒಳಗೆ ಅದಕ್ಕೆ ಬೇಕಾದ ರಕ್ತ ಮಾಂಸವಾಗಿ ಪರಿಣಾಮ ಮಾಡೋದು ಯಾರು ಅಲ್ವಾ? ಅಹಂ ವೈಶ್ವಾನರೋ ಭೂತ್ವ ಅಲ್ವಾ? ನಮ್ಮ ಒಳಗೆ ಕೂತು ಅದನ್ನು ಹೇಗೆ ರಕ್ತ ಮಾಂಸವಾಗಿ ಪರಿಣಾಮ ಮಾಡಬೇಕು? ಹಾಗೆ ಪ್ರಾಣಿಗಳ ಒಳಗೆ ಕೂತು ದೇವರೇ ಅಲ್ವಾ ಅದನ್ನು ವಿಕಾರಗೊಳಿಸಬೇಕು, ರಕ್ತ ಮಾಂಸವಾಗಿ ಮಾಡಬೇಕು? ಮಾಡಬೇಕಾದ್ರೆ ದೇವರು ಬೇಕಾಬೇಡುವ ಅದರಲ್ಲಿ ಅಡಿಗೆ ಮಾಡಲಿಕ್ಕೆ? ವೈಶ್ವಾನರನಾಗಿರ್ಬೇಕಾ ಬೇಡುವ? ಒಳಗಿಂದ ಇದ್ದಾನೆ ಅಂದ್ರೆ ಅದು ಹೊಲಸು ಅಂತ ಹೇಳಲಿಕ್ಕಾಗತ್ತಾ? ನಮಗೆ ಹೊಲಸು ಹೊರತು ದೇವರಿಗೆ ಅದು ಹೊಲಸಲ್ಲ, ದೇವರಿಗೆ ಅದು ಪವಿತ್ರವಾದ್ದು. ಅದನ್ನು ಬ್ರಹ್ಮದೇವರು ಹೇಳುದು, ನೋಡಿ ಈ ಶರೀರ ಇದೆ, ಇದು ಯಾವುದರಿಂದ ನಿರ್ಮಾಣ ಆದ್ದು? ಪಂಚಭೂತಗಳಿಂದ ನಿರ್ಮಾಣ ಆದ್ದು. ಈ ಶರೀರ ಪಂಚಭೂತದಿಂದ ನಿರ್ಮಾಣವಾದ್ದು, ಇದರಿಂದ ಜೀವ ಹೋದ ಮೇಲೆ ಇದು ಎಲ್ಲಿಂದ ಬಂದದ್ದೋ ಅಲ್ಲಿಗೆ ಹೋಗಿ ಸೇರಿಸಬೇಕು. ಪಂಚಭೂತ ಪಂಚಭೂತದಲ್ಲಿ ಸೇರಬೇಕಿದು. ಇದರಲ್ಲಿ ಮಣ್ಣಿನ ಭಾಗ ಮಣ್ಣಿಗೆ ಸೇರಬೇಕು, ನೀರಿನ ಭಾಗ ನೀರಿಗೆ ಸೇರಬೇಕು, ಬೆಂಕಿಯ ಭಾಗ ತೇಜಸ್ಸಿಗೆ ಹೋಗಿ ಸೇರಬೇಕು. ಎಲ್ಲಿಂದ ಬಂದದ್ದೋ ಅಲ್ಲಿ ಹೋಗಿ ಸೇರಬೇಕು. ಯಾರು ಸೇರಿಸುವ? ತನ್ನಷ್ಟಕ್ಕೆ ಹೋಗುತ್ತಾ? ಹೋಗಿ ಮುಟ್ಟಿಸುವವರು ಬೇಕಲ್ಲ, ಅದು ಯಾರು? ಮತ್ತೆ ದೇವರೇ ಮುಟ್ಟಿಸಬೇಕು. ದೇವರು ನಾನು ಮಡಿ ಅಂತ ದೂರ ಕೂತ್ರೆ ಈ ಶವದ ಕಥೆ ಏನು ಮತ್ತೆ? ಅದರಿಂದ ದೇವರದೇ ಕೆಲಸ ಇದು, ಪವಿತ್ರ ಕರ್ಮಣೆ ಅಂತ ಹೇಳ್ತಾರೆ. ಅದರಿಂದ ಬ್ರಹ್ಮದೇವರ ಸ್ತೋತ್ರ, ನರಸಿಂಹದೇವರೇ ನೀವೇನೇನು ಮಾಡ್ತೀರಿ ಅದೆಲ್ಲ ಪವಿತ್ರ ಕರ್ಮ. ನರುತೆ ತತ್ಕ್ರಿಯತೆ ಕಿಂಚನಾರೆ, ನೀವಿಲ್ಲದೆ ಎಂಥದೋ ಮಾಡಲಿಕ್ಕಾಗುವುದಿಲ್ಲ ಅಂತ ಬ್ರಹ್ಮದೇವರು ಸ್ತೋತ್ರ ಮಾಡ್ತಾರೆ. ಆಮೇಲೆ ರುದ್ರದೇವರದ್ದು ಸರದಿ, ರುದ್ರದೇವರು ಸ್ತೋತ್ರ ಮಾಡ್ತಾರೆ. ಕೋಪಕಾಲ ಯುಗಾಂತಸ್ತೆ, ಅಪಹ ನರಸಿಂಹ ಎಂಥದ್ದು ಮರ ನೀವು ಕೋಪ ಮಾಡುದ? ನೀವು ಕೋಪ ಮಾಡಿದರೆ ಹಾಗೆ ಹತೋಜಂ ಅಲ್ಪಕ ಅಸುರ, ಯಾಕೆ ನಿಮ್ಗೆ ಕೋಪ ಅಸುರನ ಮೇಲೆ? ಅವ ಸತ್ತು ಹೋಗಿ ಆಯಿತು, ಇನ್ಯಾಕೆ ಕೋಪ? ಕೋಪದ ಫಲಿತಾಂಶ ಅಸುರ ಸಾಯಬೇಕು ಅಂತ. ಸಿಟ್ಟಿರುವುದು ಅಸುರನ ಮೇಲೆ, ನನ್ನ ಮೇಲೆ ಸಿಟ್ಟುಂಟ? ಇಲ್ಲಲ್ಲ, ಮತ್ತೆ ಯಾಕೆ ಇನ್ನು ಸಿಟ್ಟು? ಸಿಟ್ಟು ಹೋಗ್ಲಿ ಅಂತ ಹೇಳ್ತಾರೆ. ನೋಡು ಪಾಯಿತೇ ಸುತಂ ಅನುಸೃತಂ ಭಕ್ತವತ್ಸಲ, ಹೇಳ್ತಾರೆ ನಿನ್ನನ್ನು ಅನುಸರಿಸಿಕೊಂಡು ಬಂದಿರತಕ್ಕಂತ ಈ ಭಕ್ತ ಇದ್ದಾನೆ, ಅವನು ಕೈ ಬಿಡ್ತೀಯಾ? ಛೇ, ನಿನ್ನ ಬೆನ್ನಟ್ಟಿಕೊಂಡು ಬಂದವ, ಪ್ರಹ್ಲಾದನನ್ನು ರಕ್ಷಣೆ ಮಾಡು. ನೋಡಿ ರುದ್ರದೇವರು ಕೂಡ ಪ್ರಳಯಾಂತಿಕ ದೇವರು, ಪ್ರಳಯದಲ್ಲಿ ಅಂತ ಮಾಡತಕ್ಕ ದೇವರವರು. ಆದ್ರೆ ಅವರು ಕೂಡ ತಲೆಯ ಮೇಲೆ ಕೈ ಇಟ್ಟುಕೊಂಡು, ನಮ್ಮ ಹಾಗಲ್ಲ ತಲೆಯ ಮೇಲೆ ಕೈ ಇಟ್ಟುಕೊಳ್ಳಿಸು ಅಂತಂದ್ರೆ ಮತ್ತೆ ತಲೆಯ ಮೇಲೆ ಕೈ ಇಟ್ಟು ಭಸ್ಮಾಸುರ ಪ್ರಯೋಗ ಅಲ್ಲ. ಅವರು ತಲೆಯ ಮೇಲೆ ಎರಡೂ ಕೈಯನ್ನು ಜೋಡಿಸಿ ಅಂಜಲಿ ಪುಟವನ್ನು ಸಮರ್ಪಣೆ ಮಾಡಿ ದೇವರಿಗೆ ಸ್ತೋತ್ರ ಮಾಡಿದ್ದು. ನೋಡು ಸಿಟ್ಟು ಮಾಡಬೇಡ, ಯಾಕೆಂದ್ರೆ ಅದು ಪ್ರಳಯ ಕಾಲದಲ್ಲಿ ಸಿಟ್ಟು ಮಾಡುವಂತಹದ್ದು, ನೃಸಿಂಹಾಗ್ನಿಯಿಂದ ಇಡೀ ಜಗತ್ತನ್ನು ಬೂದಿ ಮಾಡುವುದು. ಈಗ ನಿನ್ನ ಭಕ್ತ ಇದ್ದಾನೆ, ನಿನ್ನನ್ನು ಅನುಸರಿಸಿಕೊಂಡು ಬಾಯಿ ಭಕ್ತವತ್ಸಲ ತೇ ಅನುಸೃತಂ ಭಕ್ತಂ. ನಮಗೊಂದು ಭ್ರಮೆ ಇದೆ, ಪ್ರಳಯ ಕಾಲದಲ್ಲಿ ಪ್ರಳಯ ಮಾಡುವವ ಯಾರು ಅಂದ್ರೆ ರುದ್ರದೇವರು ಅಂತ. ಆ ರುದ್ರದೇವರೇ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಏನ್ ಹೇಳ್ತಾರೆ ಅಂತಂದ್ರೆ, ಪ್ರಳಯ ಕಾಲ ನಿನಗೆ ಕೋಪ ತೋರಿಸ್ಲಿಕ್ಕೆ ಅಂತ. ಅಂದ್ರೆ ಪ್ರಳಯ ಕಾಲದಲ್ಲಿ ಕೋಪ ತೋರಿಸಿ ಇಡೀ ಜಗತ್ತನ್ನು ಸುಟ್ಟು ಬೂದಿ ಮಾಡುವವ ನೀನು ಹೊರತು ನಾನಲ್ಲ ಅಂತ ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ ನರಸಿಂಹದೇವರ ಸಾಕ್ಷಿಯಾಗಿ. ರುದ್ರದೇವರ ಪ್ರಾರ್ಥನೆ ಆಯಿತು, ಇಂದ್ರದೇವರದ್ದು ಪ್ರಾರ್ಥನೆ. ಇಂದ್ರದೇವರು ಹೇಳ್ತಾರೆ, ಏನು ಶತ್ರುಗಳನ್ನು ಕೊಲ್ಲಬೇಕು ಅಂತ ಪ್ರಾರ್ಥನೆ ಮಾಡಿದ್ದೇವೆ, ಕೆಲಸ ಮುಗಿಯಿತು, ಶಾಂತನಾಗು ಅಂತ. ಈ ಸ್ತೋತ್ರದಲ್ಲಿ ನಾವು ಗಮನಿಸಬೇಕಾದ ಅಂಶ ಇದೆ. ಅದು ಏನು ಅಂತಂದ್ರೆ, ಹರಿಕಥಾಮೃತ ಸಾರ ಜಗಕಾರರು ಜಗನ್ನಾಥದಾಸರು ಒಂದು ಮಾತು ಹೇಳ್ತಾರೆ, ಬ್ರಹ್ಮ ಸಮೀರ ವಾಣಿ ಫಣೀಂದ್ರ ವೀಂದ್ರ ಭವೇಂದ್ರ ಮುಖ ವಿನುತ ಅಂತ ಹೇಳ್ತಾರೆ. ಇದೇ ಘಟ್ಟವನ್ನು ಅವ್ರಿಗೆ ಹೇಳಿತ್ತು ನಿನ್ನೆ ಅವರದ್ದು ಆರಾಧನೆ. ಇವತ್ತು ಉತ್ತರಾರಾಧನೆ ಮತ್ತು ನೆನಪಿಸಿಕೊಳ್ಳಬೇಕು. ನರಸಿಂಹದೇವರ ಆರಾಧಕರನ್ನು ಚಿಂತನೆ ಮಾಡಬೇಕಾದ್ರು. ಅವರು ಎಷ್ಟು ಚೆನ್ನಾಗಿ ಹೇಳ್ತಾರೆ, ಬ್ರಹ್ಮ ತಮೀರ. ಇಲ್ಲಿ ಪ್ರಾರ್ಥನೆ ಮಾಡಿದ್ದು ಬ್ರಹ್ಮದೇವರು ಮೊಟ್ಟ ಮೊದಲು ಪ್ರಾರ್ಥನೆ ಮಾಡಿದ್ರು. ಬ್ರಹ್ಮದೇವರು, ಸಮೀರ, ವಾಯುದೇವರೆಲ್ಲ ಪ್ರಾರ್ಥನೆ ಮಾಡ್ತಾರೆ. ಆಮೇಲೆ ರುದ್ರದೇವರು, ರುದ್ರ, ಗರುಡ, ಶೇಷ, ಅದರ ಮೇಲೆ ಇಂದ್ರ, ಹೀಗೆ ಮತ್ತೆ ಋಷಿ, ಮನಿ, ಗಂಧರ್ವರು, ಯಕ್ಷರು ಎಲ್ಲ ಪ್ರಾರ್ಥನೆ ಮಾಡ್ತಾರೆ. ಅಂದ್ರೆ ಅವರವರ ತಾರತಮ್ಯಕ್ಕನುಗುಣವಾಗಿ ಸ್ತೋತ್ರ, ಅಂದ್ರೆ ಎತ್ತರದಲ್ಲಿದ್ದವ ಮೊದಲು ಸ್ತೋತ್ರ ಮಾಡುವುದು, ಅನಂತರ ಕಕ್ಷೆಯಲ್ಲಿ ಬರುವವ ಅನಂತರ ಸ್ತೋತ್ರ ಮಾಡುವುದು, ಕೆಳಗಿದ್ದವ ಕೆಳಗೆ ಸ್ತೋತ್ರ ಮಾಡುವುದು. ಅಂದ್ರೆ ಅವರವರ ಸ್ಥಾನಮಾನವನ್ನು ಧಿಕ್ಕರಿಸದೆ ಅವರವರ ತಾರತಮ್ಯಕ್ಕನುಗುಣವಾದ ಸ್ತೋತ್ರ ಇದು. ನಮ್ಮ ಆಚಾರ್ಯರು ಹೇಳುವ ಸಿದ್ಧಾಂತ ಶ್ರೀಮದ್ ಭಾಗವತದಲ್ಲಿ ನರಸಿಂಹದೇವರ ಸಾಕ್ಷಿಯಾಗಿ ಸ್ಫುಟೀಕೃತವಾದದ್ದು. ಬ್ರಹ್ಮ, ಸಮೀರ, ವಾಣಿ, ಪನೀಂದ್ರ, ವೀಂದ್ರ, ಭವೇಂದ್ರ, ಮುಖ, ವಿನುತ, ಇದೇ ಮೊದಲಾಗಿ ಉಳ್ಳವರು ಸ್ತೋತ್ರ ಮಾಡಿದ್ದಾರೆ ಎಂತ ಜಗನ್ನಾಥದಾಸರು ಹಾಡಿದ್ದಾರೆ ನರಸಿಂಹದೇವರನ್ನು. ಅದೇ ರೀತಿಯಾಗಿ ತಾರತಮ್ಯಕ್ಕನುಗುಣವಾಗಿರ್ತಕ್ಕಂತಹ ಸ್ತೋತ್ರ. ಇಷ್ಟು ಸ್ತೋತ್ರ ನಡೆಯಿತು. ಇಷ್ಟು ಸ್ತೋತ್ರ ಆದರೂ ಕೂಡ ನೋಪೇತುಂ ಅಶಕನ್ ಮನ್ಯು ಸಂಗ್ರಹಂ ಸುಧುರಾಸದಂ ಏವಂ ಸುರಗಣಾಹ ಬ್ರಹ್ಮಾದಯ ಅಂತ ಅವ್ರು ಹೇಳ್ತಾರೆ. ಬ್ರಹ್ಮಾದಿ ದೇವತೆಗಳು ಇಷ್ಟು ಸ್ತೋತ್ರ ಮಾಡಿದ್ರು ನೋಪೇತುಂ ಅಶಕನ್, ನರಸಿಂಹದೇವರ ಹತ್ತಿರ ಹೋಗ್ಲಿಕ್ಕೆ ಯಾರಿಗೂ ಆಗುವುದಿಲ್ಲ ಅಂತೆ. ದೂರದಲ್ಲಿ ಮೈಕೆಟ್ಟೇ ಸ್ತೋತ್ರ ಮಾಡಿದ್ದು ಹೊರತು ಹತ್ತಿರ ಯಾರೂ ಹೋಗ್ಲಿಲ್ಲ. ನಾ ಉಪೇತುಂ ಅಶಕನ್, ಸಮೀಪಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಆಗ್ಲಿಲ್ಲ ಅವರಿಗೆ. ಯಾಕೆಂದ್ರೆ ಮನ್ಯು ಸುದುರಾಸದಂ, ಸಮೀಪಕ್ಕೆ ಹೋಗ್ಲಿಕ್ಕೆ ಭಯ ಅಂತೆ. ಸುದುರಾಸದಂ, ಅದು ಹತ್ತಿರಕ್ಕೆ ಹೋಗ್ಲಿಕ್ಕೆ ಸಾಧ್ಯ ಇಲ್ಲ. ಯಾಕೆಂದ್ರೆ ಮನ್ಯು ಸಂಗ್ರಹಂ, ಮನ್ಯು ಒಳಗೆ ಕ್ರೋಢೀಕರಿಸುತ್ತೆ, ಸಿಟ್ಟು ತುಂಬಿಕೊಂಡಿದೆ. ಆ ಸಿಟ್ಟು ಒಳಗೆ ತುಂಬಿದ್ರಿಂದ ಸಿಟ್ಟು ಇನ್ನೂ ಶಾಂತ ಆಗ್ಲಿಲ್ಲವಾದ್ರಿಂದ ನರಸಿಂಹದೇವರ ಹತ್ರ ಹೋಗ್ಲಿಕ್ಕೆ ಯಾರಿಗೂ ಅಸಾಧ್ಯ ಆಗ್ಲಿಲ್ಲ, ಲಕ್ಷ್ಮೀದೇವಿಯರಿಗೂ ಸಾಧ್ಯ ಆಗ್ಲಿಲ್ಲ, ಬ್ರಹ್ಮಾದಿ ದೇವತೆಗಳಿಗೆ ಯಾರಿಗೂ ಸಾಧ್ಯ ಆಗ್ಲಿಲ್ಲ. ಹೇಳ್ತಾರೆ ಮುಂದೆ, ಸಾಕ್ಷಾತ್ ಶ್ರೀಹಿ ಪ್ರೇಷಿತಾ ದೇವೈಹಿ ದೃಷ್ಟ್ವಾ ತದ್ ಮಹದದ್ಭುತಂ ಅದೃಷ್ಟ ಅಶ್ರುತ ಪೂರ್ವತ್ವಾತ್ ನೋಪೇಯಾಯ ಸಾ ಶಂಕಿತ. ಲಕ್ಷ್ಮೀದೇವಿಯವರು ಹತ್ತಿರ ಹೋಗ್ಲಿಲ್ಲ ಅಂತೆ. ಇನ್ನೊಂದು ಆ ಮನ್ಯು ಸಂಗ್ರಹದ ಸ್ಪಷ್ಟೀಕರಣ ಇದೆ, ನೋಡ್ಬೇಕು ನಾವು ಮುಂದೆ ಎಷ್ಟು ಹೇಳ್ತಾರೆ ಅಲ್ಲಿ ಅಂತಂದ್ರೆ. ಲಕ್ಷ್ಮೀದೇವಿ ಅವರು ಕೂಡ ಸಾಕ್ಷಾತ್ ಶ್ರೀಹಿ ಅಂದ್ರೆ ಲಕ್ಷ್ಮಿಯ ಆವೇಶ ರೂಪಗಳಲ್ಲಿ ಯಾವುದು ಅಲ್ಲ, ಸಾಕ್ಷಾತ್ ಮಹಾಲಕ್ಷ್ಮೀ ದೇವಿಯರು. ಅವರಿಗೆ ಪರಮಾತ್ಮನ ಹತ್ತಿರ ಹೋಗ್ಲಿಕ್ಕಾಗಿಲ್ಲ ಅಂತೆ. ನೋಪೇಯಾಯ, ಯಾಕೆಂದ್ರೆ ಸಾ ಶಂಕಿತ, ಅವರಿಗೂ ಸಂಶಯ, ಯಜಮಾನರಿಗೆ ಸಿಟ್ಟು ಬಂದಿದೆ, ಎಲ್ಲಾದರೂ ಹೊಡಿತಾರಾ ಬಡಿತಾರಾ ಅಂತ ಭಯ. ಅದು ಎಷ್ಟು ಸಲ ಹೊಡೆದಿದ್ದಾರೆ ಅಂತ ಬೇಕು, ಒಂದ್ಸಲ ಇಲ್ಲ. ಸಾ ಶಂಕಿತ ನೋಪೇಯಾಯ, ಅಲ್ಲ ಎಲ್ಲಿಯಾದರೂ ಹೀಗೆ ಮಾಡಿದ್ದುಂಟ ಅಂತಂದ್ರೆ ಎಂದು ಈ ರೂಪವನ್ನು ಕಂಡದ್ದೇ ಇಲ್ಲ. ದೃಷ್ಟ್ವಾ ತತ್ ಮಹದದ್ಭುತಂ, ಮಹತದ್ಭುತಂ ಅಂತ ಅಲ್ಲಿ ಅತ್ಯದ್ಭುತಂ ಅಂತ ಹೇಳಿದ್ರು. ಮಹದದ್ಭುತಂ, ಈ ಮಹತ್ತತ್ವಾದಿ ಪ್ರಪಂಚದಲ್ಲೇ ಅದ್ಭುತವಾದಂತಹದ್ದು ಮಹದದ್ಭುತಂ. ಅದೃಷ್ಟ ಅಶ್ರುತ ಪೂರ್ವತ್ವಾತ್, ಇಂತಹ ರೂಪದ ಬಗ್ಗೆ ಇಷ್ಟರವರೆಗೆ ಕೇಳಲಿಲ್ಲ, ಇಂತಹ ರೂಪದ ಬಗ್ಗೆ ಇಷ್ಟರವರೆಗೆ ನಾವು ಕಂಡಿಲ್ಲ. ಆದ್ರಿಂದ ಲಕ್ಷ್ಮೀದೇವಿಯರು ಹೇಳ್ತಾರೆ, ನನಗೆ ನೋಡಿಲ್ಲ. ಬ್ರಹ್ಮದೇವರು ಎಲ್ಲ ಕೇಳಿದ್ರು, ಅಮ್ಮ ನಿಮ್ಮ ಯಜಮಾನರ ಕೋಪ ಎಲ್ಲಿಯಾದರೂ ನೀವು ನೋಡಿದ್ದುಂಟ? ಇಲ್ಲಪ್ಪ, ಅದೃಷ್ಟ ಅಶ್ರುತ ಪೂರ್ವತ್ವಾತ್, ಇಲ್ಲಿವರೆಗೆ ನಾನು ನೋಡ್ಲಿಲ್ಲ, ಇಲ್ಲಿವರೆಗೆ ನಾನು ಕೇಳಲಿಲ್ಲ ಅಂತ. ಇಂತಹ ರೂಪ ನೀವು ಎಲ್ಲಿಯಾದರೂ ಕಂಡದ್ದುಂಟ? ಇಲ್ಲಪ್ಪ, ಮಹದದ್ಭುತಂ. ಅಲ್ಲ ನೀವು ಸ್ವಲ್ಪ ಹತ್ತಿರ ಹೋಗ್ಬಹುದಾ? ನೋಪೇಯಾಯ, ಹತ್ತಿರದೇ ಹೋಗ್ಲಿ, ದೂರದಲ್ಲಿ ನಿಂತರಂತೆ. ಯಾರಿಗಾದ್ರೂ ಸಿಟ್ಟು ಬಂದಿದೆ ಅಂತಂದ್ರೆ ನಾವು ದೂರದಲ್ಲಿ ನೋಡಿ ಚೆನ್ನ ನೋಡ್ತೇವೆ, ಅಯ್ಯಾ ಎಷ್ಟು ಚೆನ್ನ ಇದೆ ಸಿಟ್ಟು, ಇನ್ನೂ ಸ್ವಲ್ಪ ಅರ್ಧ ಗಂಟೆ ಜಾಸ್ತಿ ಆಗ್ಲಿ ಅಂತ. ಹತ್ತಿರ ಅಂತೂ ಯಾರು ಹೋಗಲ್ಲ. ಸ ನೋಪೇಯಾಯ ಸಾ ಶಂಕಿತ, ಲಕ್ಷ್ಮೀದೇವರು ಹೋಗ್ಲಿಲ್ಲ, ಬ್ರಹ್ಮದೇವರು ಹೋಗ್ಲಿಲ್ಲ, ಯಾರು ಹತ್ತಿರ ಹೋಗುವವರಿಲ್ಲ, ಮತ್ತೆ ಯಾಕೆ ಕೋಪ ಶಾಂತ ಆಗ್ಬೇಕು ಅಂತ ಸಮಸ್ಯೆ. ಆ ಸಮಸ್ಯೆಗಿಂತ ದೊಡ್ಡ ಸಮಸ್ಯೆ ಏನು ಅಂತಂದ್ರೆ, ನರಸಿಂಹದೇವರಿಗೆ ಕೋಪ ಬಂದದ್ದು ಹೌದಾ ಅಂತ ಒಂದು ಆಗ್ಬೇಕು. ಕೋಪ ಬಂದದ್ದು ಹೌದು ಅಂತ ಆದ್ರೆ ತನಿಸುವ ಈ ಪ್ರಯತ್ನಗಳೆಲ್ಲ ನಡೀಬೇಕು. ಕೋಪ ಬಂದದ್ದು ಹೌದಾ ಅಂತ ಒಂದು ಆಲೋಚನೆ ಮಾಡಬೇಕು. ಕೋಪ ಬಂದ್ರೆ ದೇವರಾಗ್ತಾರಾ ಅಂತ ಒಂದು ಪ್ರಶ್ನೆ. ಯಾಕೆಂದ್ರೆ ಕೋಪಕ್ಕೂ ದೇವರಿಗೂ ವಿರೋಧ. ಅದು ಯಾಕ್ರಿ, ಕೋಪ ಬಂದ್ರೆ ದೇವರು ಯಾಕೆ ಆಗಬಾರದು, ದೇವರಾದ್ರೆ ಕೋಪ ಯಾಕೆ ಬರಬಾರದು? ಕೋಪ ಬರುವುದು ಹೇಗೆ ಅಂತ ಒಂದು ಆಲೋಚನೆ ಮಾಡಬೇಕು. ಕೋಪ ಬರುವ ಕ್ರಮ ನಮಗೆ, ಕೋಪ ಬಂದಾಗ ಅದು ಹೇಗೆ ಬಂತು ಅಂತ ಗೊತ್ತಾಗೋದಿಲ್ಲ, ಗೊತ್ತಾಗುವಾಗ ಕೋಪ ಬರೋಲ್ಲ, ಅದರ ಸಮಸ್ಯೆ ಅದು. ಅದಕ್ಕೇನು ಮಾಡಬೇಕು ಅಂದ್ರೆ, ಯಾರಿಗಾದರೂ ಕೋಪ ಬಂದಾಗ ನಾವು ನೋಡಬೇಕು, ಯಾಕೆ ಕೋಪ ಬಂತು? ನಾವು ಕೇಳ್ತೇವೆ, ಯಾಕ್ರಿ ನಿಮಗೆ ಕೋಪ, ನಿಮ್ಗೇನು ಸಮಸ್ಯೆ ಅಂತ ನಾವು ಕೇಳ್ತೇವೆ. ಕೋಪ ಬರುವುದು ಯಾವಾಗ? ಸಮಸ್ಯೆ ಬಂದಾಗ ಕೋಪ ಬರುವುದು. ಅಂದ್ರೆ ಸಮಸ್ಯೆ ಬಂದಾಗ ಕೋಪ ಯಾಕೆ? ಸಮಸ್ಯೆ ಅಂದ್ರೆ ಏನು? ನಾವು ಏನೋ ಎಣಿಸಿರ್ತೇವೆ, ಅದು ಆಗಲಿಲ್ಲ, ಇದೇ ಸಮಸ್ಯೆ ಅಂತಂದ್ರೆ. ನಾವು ಬಯಸಿದ್ದು ಆಗಲಿಲ್ಲ, ಹಾಗೆ ಸಮಸ್ಯೆ ಪೂರಣೆ ಆಗಲಿಲ್ಲ, ಆದ್ರಿಂದ ಕೋಪ ಬರುದು. ಅಂದ್ರೆ ಕೋಪ ಬರುದು ಯಾವಾಗ? ನಾವು ಬಯಸಿದ್ದು ಈಡೇರದಿದ್ದಾಗ ಕೋಪ ಬರುದು. ಇದನ್ನೇ ಕೃಷ್ಣದೇವರು ಹೇಳಿದ್ದು, ಕಾಮಾತ್ ಕ್ರೋಧೋಪಿ ಜಾಯತೆ, ಕ್ರೋಧಾತ್ ಭವತಿ ಸಮೋಹ ಅಂತ ಕೃಷ್ಣದೇವರು ಭಗವದ್ಗೀತೆಯಲ್ಲಿ ಹೇಳ್ತಾರೆ. ಆದರೆ ಕೋಪ ಬರುದು ಯಾವಾಗ? ಕಾಮದಿಂದ ಕೋಪ ಬರುದು. ಅರ್ಥಾತ್ ನಮ್ಮ ಇಚ್ಛೆ, ನಾವು ಬಯಸಿದ್ದು ನಮಗೆ ಸಿಗದೆ ಹೋದಾಗ ಕೋಪ ಬರುದು. ಒಂದು ವಸ್ತು ಇದೆ, ನಾವು ಮುಟ್ಬೇಡ ಅಂತ ಮಗುವಿಗೆ ಹೇಳ್ತೇವೆ, ಅಯ್ಯ ಮುಟ್ಬೇಡ ಅದು ಮಡಿ ಅಂತ ಮುಟ್ಬೇಡ ಅಂತ ಹೇಳ್ತೇವೆ. ಆ ಮಗುವಿಗೆ ಸಿಟ್ಟು ಬರುತ್ತೆ, ತೆಗೆದು ತೆಗೆದು ಬಿಸಾಡುತ್ತೆ, ಹೇಳಲಿಕ್ಕೆ ಕೂಡುದಿಲ್ಲ, ಅದಕ್ಕೆ ಎತ್ತಲಿಕ್ಕಾಗುವುದಿಲ್ಲ. ಅಂದ್ರೆ ಆ ಕೋಪ ಬರುದು ಹೇಗೆ ಅಂದ್ರೆ, ಬಯಸಿದ್ದು ಈಡೇರದಿದ್ದಾಗ. ಮನೆಗೆ ಬರ್ತೇವೆ, ಮೇಜಿನ ಮೇಲಿದ್ದದ್ದು ಬಾಟಿ ತೆಗೆದು ಬಿಸಾಡ್ತೇವೆ, ಎಲ್ಲ ಲಟ 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 ಅಂತ ಬಿಸಾಡ್ತೇವೆ. ಆಮೇಲೆ ಅಯ್ಯೋ ದುಡ್ಡು ಖರ್ಚಾಯ್ತಲ್ಲ ಅಂತ ಮತ್ತೆ ನಾವೇ ತಲೆ ಬಿಸಿ ಮಾಡ್ತೇವೆ. ನಮ್ಮ ಇಚ್ಛೆ ನೆರವೇರದಿದ್ದಾಗ ಕೋಪ ಬರುತ್ತೆ. ಈಗ ಅರ್ಥ ಆಯ್ತು, ನರಸಿಂಹದೇವರಿಗೆ ಕೋಪ ಬಂತು. ಯಾಕೆ ಕೋಪ ಬಂತು? ಅವರು ಇಚ್ಛೆ ಮಾಡಿದ್ದು ಪೂರಣೆ ಆಗಲಿಲ್ಲ, ಅದಕ್ಕೆ ನರಸಿಂಹದೇವರಿಗೆ ಕೋಪ ಬಂತು ಅಂತ ಹೇಳಬೇಕು. ಓ ನರಸಿಂಹದೇವರು ಬಯಸಿದ್ದಾಗಲಿಲ್ವೋ, ಹಾಗಾದ್ರೆ ದೇವರಾಗುದು ಹೇಗೆ? ದೇವರಂದ್ರೆ ಏನು? ಇಚ್ಛಾ ಮಾತ್ರಂ ಪ್ರಭೋ ಸೃಷ್ಟಿ, ಬಯಸಿದ್ದು ಎಲ್ಲ ಆಗಬೇಕು, ಅದಕ್ಕೆ ದೇವರು ಅಂತ ಹೆಸರು. ಬಯಸಿದ್ದು ಆಗದೆ ಹೋದರೆ ನಾವು ದೇವರು ಸಮಾನ ಆಯ್ತಲ್ಲ, ನಾವು ಬಯಸಿದ್ದು ಒಂದೂ ಆಗುವುದಿಲ್ಲ, ದೇವರು ಬಯಸಿದ್ದು ಕೆಲವು ಆಗುವುದಿಲ್ಲ, ಹಾಗಾಗಿ ದೇವರು ನಮಗೂ ಏನು ವ್ಯತ್ಯಾಸ? ಆದ್ರೆ ದೇವರು ಅಂತ ಆಗಬೇಕಾದ್ರೆ ಬಯಸಿದ್ದೆಲ್ಲ ಸತ್ಯ ಸಂಕಲ್ಪ ಬೇಕು. ಕ್ರೋಧ ಬಂತು ಅಂದ್ರೆ ಬಯಸಿದ್ದು ಆಗಲಿಲ್ಲ, ಬಯಸಿದ್ದು ಆಗಿದೆ ಅಂದ್ರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ, ಕೋಪ ಬಂದಿದೆ ಅಂದ್ರೆ ದೇವರಲ್ಲ, ದೇವರಾದ್ರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ. ಈಗ ಅರ್ಥ ಆಯ್ತು, ನಾವು ನರಸಿಂಹ ಅಂತ ಮಾತ್ರ ಹೇಳುವುದಿಲ್ಲ, ಯಾರಿಗಾದ್ರೂ ಹೆಸರಿಟ್ಟರೆ ಮಾತ್ರ ನರಸಿಂಹ ಬಾ ಅಂತ ಕರೆಯುವುದಷ್ಟೇ. ಆದ್ರೆ ನರಸಿಂಹ ಅಂತ ನಾವು ಕರೆಯುವುದು ನರಸಿಂಹನ ನರಸಿಂಹ ಅಂತ ಕರೆಯುವುದಿಲ್ಲ, ನರಸಿಂಹ ದೇವರು ಅಂತ ಹೇಳುದು. ಮತ್ತೆಲ್ಲರನ್ನು ಕೂಡ ಶ್ರೀನಿವಾಸ ಕೃಷ್ಣ ಅಂತೆಲ್ಲ ಹೇಳ್ತೇವೆ, ನರಸಿಂಹ ಅಂತ ತಪ್ಪಿ ಹೋಗಿ ಹೇಳುವುದಿಲ್ಲ, ಹೇಳುವಾಗ ಬಾಯಿ ತುಂಬ ನರಸಿಂಹ ದೇವರು ಬಂದ್ರು ಅಂತ ನಾವು ಕರೆಯುವಂತಹದ್ದು. ನರಸಿಂಹ ದೇವ ಅಂತ, ದೇವ ಅಂದ್ರೆ ಏನು? ತನ್ನ ಸಂಕಲ್ಪದಿಂದ ಎಲ್ಲವೂ ಎಲ್ಲಿ ಈಡೇರುತ್ತೆ ಅವರನ್ನು ದೇವರು ಅಂತ ಕರೆಯುದು ನಾವು. ಹಾಗಾಗಿ ನರಸಿಂಹದೇವರು ಬಯಸಿದ್ದೆಲ್ಲ ಈಡೇರಿದೆ, ಹಾಗಾದ್ರೆ ಕೋಪ ಬರಲಿಕ್ಕೆ ಸಾಧ್ಯ ಇಲ್ಲ. ಕೋಪ ಬಂದಿದೆ ಅಂದ್ರೆ ಎಂತದು? ಅದು ನಾಟಕದ ಕೋಪ ಅಂತ ನಮಗೀಗ ಅರ್ಥ ಆಯ್ತು. ಮನ್ಯು ಸಂಗ್ರಹಂ, ಇಷ್ಟು ಒಳ್ಳೆಯ ಶಬ್ದ ಗೊತ್ತು, ಮನ್ಯು ಸಂಗ್ರಹಂ ಅಂತ ಹಾಕಿದ್ದಾರೆ. ಮನ್ಯು ಸಂಗ್ರಹ ಅಂತಂದ್ರೆ ಮನ್ಯು ಅಂದ್ರೆ ಸಿಟ್ಟು, ಅದು ಸಿಟ್ಟಿನಲ್ಲಿ ಎರಡು ರೀತಿಯಾದ ಸಿಟ್ಟಿದೆ. ಒಂದು ಗೊತ್ತಾಗದಿದ್ದಾಗೆ ಸಿಟ್ಟು ಬರುವುದು, ಒಂದು ಗೊತ್ತಾಗಿ ಸಿಟ್ಟು ಬರುವಂತಹದ್ದು. ನಮಗೆಲ್ಲ ಸಿಟ್ಟು ಬರುವುದು ಗೊತ್ತಾಗದೇ ಸಿಟ್ಟು ಬರುವುದು, ಸಿಟ್ಟು ಬಂತದ್ಲೇ ಗೊತ್ತಾಗುವುದಿಲ್ಲ. ಯಾರಾದ್ರೂ ಹೇಳಬೇಕು, ರೀ ಸಿಟ್ಟು ಮಾಡಬೇಡ್ರಿ ನನಗೆ ಸಿಟ್ಟು ಬಂತ ಅಂತ ಸಿಟ್ಟಿನಲ್ಲೇ ಕೇಳ್ತಾನೆ, ಮತ್ತೆ ಅದನ್ನು ಕ್ಯಾಸೆಟ್ ಮಾಡಿದ್ರೆ ನೀವು ಕೇಳಿಸ್ಬೇಕಷ್ಟೆ. ನಮಗೆ ಗೊತ್ತಾಗದಿದ್ದಾಗೆ ಈ ವಿಕಾರಗಳೆಲ್ಲ ಆಗುವಂತಹದ್ದು. ಇದು ಗೊತ್ತಾಗದೆ ಬರತಕ್ಕಂತಹ ಸಿಟ್ಟು, ಇದು ದೋಷ. ಗೊತ್ತಾಗಿ ಸಿಟ್ಟು ಬರುವಂತಹದ್ದಿದೆ, ಅದು ಯಾರಿಗೆ ಅಂದ್ರೆ ಕೆಲವರಿಗೆಲ್ಲ ಗೊತ್ತಾಗಿಯೇ ಸಿಟ್ಟು ಬರುವಂತಹದ್ದು. ಈಗ ನಾಟಕದಲ್ಲಿ ಕೋಪದ ವೇಷವನ್ನು ಆವೇಶವನ್ನು ತೋರಿಸ್ತಾನೆ. ನಾಟಕದಲ್ಲಿ ಕೋಪ ಬರುವ ಪ್ರಶ್ನೆನೇ ಇಲ್ಲ, ಅವನಿಗೆ ಗೊತ್ತು ಮುಂದೆ ಏನಾಗುತ್ತೆ ಅಂತ ಗೊತ್ತು. ಅಯ್ಯೋ ಕೋಪದಿಂದ ಗಡ ಗಡ ನಡುಗ್ತಾನೆ, ಕಣ್ಣು ಕೆಂಪು ಮಾಡ್ತಾನೆ, ಕಿರ್ಚುತ್ತಾನೆ, ಹೊಡಿತಾನೆ ಬಡಿತಾನೆ. ಇದು ಗೊತ್ತಿಲ್ಲದೆ ಬರುವ ಸಿಟ್ಟಲ್ಲ, ಗೊತ್ತಿದ್ದೇ ಸಿಟ್ಟು ಬರುದು. ಆ ಸಿಟ್ಟು ಬರಲಿಕ್ಕೆ ಪ್ರಾಕ್ಟೀಸ್ ಮಾಡಿ 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 ಸಿಟ್ಟು ಬರುವಂತಹದ್ದು. ಸಿಟ್ಟು ಬರುವ ಪ್ರಸಂಗಗಳನ್ನೆಲ್ಲ ನೆನಪಿಸಿಕೊಂಡು ಸಿಟ್ಟು ಆವಾಹನೆ ಮಾಡಿಕೊಳ್ಳುವಂತಹದ್ದು. ಇದು ಮನ್ಯು ಅಂದ್ರೆ ಇದು ತಿಳಿದು ಬರತಕ್ಕಂತಹದ್ದು ಕೋಪ ಇದೆ ಅಲ್ಲ, ಅದು ಮನ್ಯು ಅಂತ ಕರೀತಾರೆ. ಈ ಮೇಷ್ಟ್ರಿಗೆ ಶಾಲೆಯಲ್ಲಿ ಸಿಟ್ಟು ಬರ್ತದೆ ಅಲ್ವಾ, ಸಿಟ್ಟು ಬಾರದೆ ಹೋದ್ರೆ ಶಾಲೆ ಮಕ್ಕಳನ್ನು ಕಂಟ್ರೋಲ್ ಮಾಡ್ಲಿಕ್ಕೆ ಸಾಧ್ಯನಾ? ಮಕ್ಕಳದೇ ಕಾರ್ಬಾರ ಆಗಿಬಿಡ್ತದೆ, ಅವುಗಳದೇ ಹೋರಾಟ ಗಲಾಟೆ ಎಲ್ಲ ಪ್ರಾರಂಭ ಆಗುತ್ತೆ. ಮೇಷ್ಟ್ರು ಸರಿಯಾಗಿರ್ಬೇಕಾದ್ರೆ ಹೊರಗಿರುವಾಗ ಆರಾಮವಾಗಿರ್ತಾರೆ, ಕ್ಲಾಸಿನ ಒಳಗೆ ಬರಬೇಕಾದ್ರೆ ಉಸಿರೆಲ್ಲ ಪ್ರಾಣಾಯಾಮ ಮಾಡಿಕೊಂಡು ಭಾರಿ ಸ್ತಬ್ಧರಾಗಿ ಗಂಭೀರವಾಗಿ ಆಚೆ ಈಚೆ ನೋಡದೆ ಒಂದೇ ರೀತಿ ಏಕತಾನವಾಗಿ ಪಾಠ ಹೇಳ್ತಾ ಇರ್ತಾರೆ. ಎಲ್ಲಿಯಾದರೂ ತುಟಿ ಬಿಟ್ರೆ ಮಕ್ಕಳೆಲ್ಲ ಆ ಅಂತ ಮಾಡಿದ್ರೆ ಮೇಷ್ಟ್ರನ್ನೇ ನುಂಗಿಬಿಡ್ತಾರೆ ಗೊತ್ತವರಿಗೆ. ಅದರಿಂದ ಭಾರೀ ಜಾಗ್ರತೆಯಿಂದ ಪಾಠ ಹೇಳಬೇಕಾಗುತ್ತೆ. ಇಷ್ಟು ಅವರಿಗೆ ಸಿಟ್ಟು ಬರುವುದಿಲ್ಲ, ಸಿಟ್ಟು ಬಂದ ಅಭಿನಯ ಮಾಡ್ತಾರೆ. ಎಲ್ಲಿಯಾದರೂ ಹುಡುಗರು ಗಲಾಟೆ ಮಾಡಿದ್ರೆ ಮೇಜಿಗೆ ಬಡಿತಾರೆ, ಕಾಲಿನ ತುಳಿತಾರೆ, ಕಿರ್ಚುತ್ತಾರೆ, ಏನೋ ಮಾಡ್ತಾರೆ, ಅದು ಸಿಟ್ಟಿನಿಂದ ಅಲ್ಲ. ಯಾಕೆಂದ್ರೆ ನಿತ್ಯ ಪಾಠ ಹೇಳಬೇಕು ಮಾಸ್ಟರ್ ಪಾಪ, ನಿತ್ಯ ಕೋಪ ಮಾಡಿದರೆ ಬಿ ಪಿ ಜಾಸ್ತಿ ಆಗಿ ಆಸ್ಪತ್ರೆಯಲ್ಲೇ ಇರಬೇಕಾದಿತ್ತು, ಅವರು ಸಂಪಾದನೆ ಮಾಡೋ ಸಂಬಳ ಎಲ್ಲ ಡಾಕ್ಟರಿಗೆ ಕೊಡಬೇಕಾದಿತ್ತು. ಆದ್ರಿಂದ ಯಾವ ಒಳ್ಳೆಯ ಅಧ್ಯಾಪಕ ಅಂದ್ರೆ ಅವನಿಗೆ ಸಿಟ್ಟು ಬರಬಾರದು, ಆದ್ರೆ ಮನ್ಯು ಇರಬೇಕು ಅವನಿಗೆ, ಸಿಟ್ಟಿನ ನಾಟಕ ಇರಬೇಕು. ಅದು ಬಡಿಬೇಕು, ಹೊಡಿಬೇಕು, ಕೋಲು ಇಟ್ಕೊಳ್ಬೇಕು, ಯಾರಿಗೊಬ್ಬನಿಗೆ ಗದರಿಸಬೇಕು, ಎಲ್ಲ ಮಾಡಬೇಕು. ಆದರೆ ಸಿಟ್ಟು ಒಳಗಿಂದ ಏನೂ ವಿಕೃತರಾಗಿರಬಾರದು. ಅಲ್ಲಿ ಹೋಗುವಾಗ ಆರಾಮವಾಗಿರಬೇಕು. ಎರಡು ವಕೀಲರು ಇರ್ತಾರೆ. ನೀವು ಕೋರ್ಟಿಗೆ ಹೋಗಿದ್ದೀರಾ ಅಂತ ಕೇಳಬೇಡಿ. ನಮ್ಮ ಮಠಕ್ಕೆ ಒಂದು ಕೋರ್ಟ್ ಬಂದಿತ್ತು. ಆ ಕೋರ್ಟಲ್ಲಿ ವಕೀಲರುಗಳು ಜಗಳಾಡ್ತಿದ್ರು. ಅಯ್ಯೋ ಏನು ಜಗಳ ಅಂತ ನೀವು ಹೇಳ್ತೀರಿ, ನನಗೆ ಅನಿಸ್ತದೆ ಕ್ಯಾಸೆಟ್ ಮಾಡಿದ್ರೆ ನಿಮಗೆ ಕೇಳಿಸಬಹುದಿತ್ತು. ಅವ್ರು ಬೈದು ಹೇಗೆ ಬೈತಾರೆ, ಒನ್ ರಾಸ್ಕಲ್ ನಿನಗೆ ಅಂತ, ನಿಮಗೆ 100 ರಾಸ್ಕಲ್ ಅಂತ, ಅವ್ರು 1000 ರಾಸ್ಕಲ್. ಅಯ್ಯೋ ಏನು ಕಿರುಚುತ್ತಿದ್ರು. ನಾನು ಎಣಿಸಿದೆ, ಅಯ್ಯೋ ಪಾಪನೇ, ಯಾರಿಗೋಸ್ಕರನೋ ಜಗಳಾಡ್ತಾರಲ್ಲ ಪಾಪನೇ, ಎಷ್ಟು ಕಷ್ಟ ಅವರಿಗೆ, ನಿತ್ಯ ಜಗಳಾಡಬೇಕಲ್ಲ ಅಂತ ನಾನು ನೋಡ್ತಾ ಇದ್ದೆ. ನನ್ನ ಎದುರಿಗೆ ಅವರು ಹೊರಗೆ ಹೋದ್ರು, ಒಬ್ಬರ ಹೆಗಲಿ ಕೈ ಹಾಕೊಂಡು ಆರಾಮವಾಗಿ ಮಾತಾಡ್ತಾ ಹೋದ್ರು. ಅಯ್ಯೋ ಎಷ್ಟು ನಾಟಕರಿ ಇವರದು. ಅದಕ್ಕೆ ಕೇಳಿದ್ರು ಮತ್ತೆ, ಅಲ್ರಿ ನೀವು ಅಷ್ಟು ಬೈದಿರಲ್ಲ. ಹೌದ್ರಿ, ಅಲ್ಲಿ ಬೈದದ್ದು, ಇಲ್ಲಿ ನಾವು ಇಬ್ಬರು ಫ್ರೆಂಡ್ಸ್. ನಾವು ಇಲ್ಲಿಯೂ ಬೈದುಕೊಂಡ್ರೆ ನಮ್ಮ ಜೀವನ ಹೇಗೆ, ವಕೀಲರು ಅಂದ್ರೆ ಬದುಕುದೇ ಕಷ್ಟ ಆದಿತ್ತು. ಇದು ಮನ್ಯು ಅಂತ ಕರೀತಾರೆ. ಇದು ಸಿಟ್ಟು ಅಲ್ಲ, ಅಂದ್ರೆ ಉದ್ದೇಶಪೂರ್ವಕವಾಗಿ ಅಲ್ಲ, ಅದು ತಿಳಿದು ಈ ಸಿಟ್ಟು ಮಾಡಬೇಕು ಅಂತ ಅಭಿನಯ ಮಾಡಿ ಅವರು ಸಿಟ್ಟನ್ನು ಆವಾಹನೆ ಮಾಡಿಕೊಳ್ಳುವಂತಹದ್ದು. ಇದು ಮನ್ಯು ಅಂತ ಕರೀತಾರೆ. ನರಸಿಂಹದೇವರದ್ದು ಕ್ರೋಧ ಅಂದ್ರೆ ಅಜ್ಞಾನದ ಸಿಟ್ಟು ಅಲ್ಲ, ಅದು ಜ್ಞಾನದ ಸಿಟ್ಟು. ಮನ್ಯು ಅಂದ್ರೆ ಮನ ಅಂದ್ರೆ ಜ್ಞಾನ ಅಂತ ಅರ್ಥ, ಮನ ಅವಬೋಧನೆ, ಅದರಿಂದ ನಿಷ್ಪನ್ನವಾದ ಶಬ್ದ. ಆದರೆ ಜ್ಞಾನದಿಂದ ಯಾವುದು ಉತ್ಪನ್ನ ಆಗಿದೆ ಅದು ಮನ್ಯು ಅಂತ. ನರಸಿಂಹದೇವರು ತಿಳಿದು ಮಾಡಿರತಕ್ಕಂತಹ ಸಿಟ್ಟು, ಅಜ್ಞಾನದಿಂದ ಬಂದಿರತಕ್ಕಂತಹ ಸಿಟ್ಟು ಅಲ್ಲ. ಮನ್ಯು ಸಂಗ್ರಹಂ, ಈ ನರಸಿಂಹದೇವರಿಗೆ ಜ್ಞಾನಪೂರ್ವಕವಾಗಿ ಇಡೀ ಜಗತ್ತನ್ನು ತನ್ನ ನಿಯಂತ್ರಣದಲ್ಲಿ ಇಟ್ಟುಕೊಳ್ಳಬೇಕು. ಅವರದು ದುಷ್ಟರನ್ನು ಶಿಕ್ಷಣೆ ಮಾಡುವಂತಹದ್ದು, ಬ್ರಹ್ಮಾದಿ ದೇವತೆಗಳಿಗೆ ಶಿಕ್ಷಣೆ ಕೊಡೋದಕ್ಕೋಸ್ಕರ. ಯಾರೋ ಒಬ್ರು ತಂದ್ರು, ತಂದು ಒಂದು ಕಲ್ಲು ಕೊಟ್ಟರು. ಕಲ್ಲು ಅಂದ್ರೆ ಶಾಲಿಗ್ರಾಮ, ಒಳ್ಳೆ ಶಾಲಿಗ್ರಾಮ ಕೊಟ್ಟರು. ಇಷ್ಟು ದೊಡ್ಡ ಕಲ್ಲು ಶಾಲಿಗ್ರಾಮ. ನಾನು ಕೇಳಿದೆ, ಯಾಕ್ರಿ ನೀವು ಶಾಲಿಗ್ರಾಮ ಕೊಟ್ಟ್ರಿ ಅಂತ. ಅದು ಯಾವ ಶಾಲಿಗ್ರಾಮ ನೋಡಿ ಹೇಳಿ ಅಂತ ಹೇಳಿದೆ. ನಾನು ಹೇಳಿದೆ, ನರಸಿಂಹದೇವರ ಶಾಲಿಗ್ರಾಮ ರೀ ಸ್ವಾಮಿಗಳ, ನಿಮಗೇ ಇಟ್ಟುಕೊಳ್ಳಿ ಅಂತ ಕೊಟ್ಟರು. ನಾನು ಕೇಳಿದೆ, ಏನು ಅದರಲ್ಲಿ ಸಮಸ್ಯೆ ಏನು ಅಂತ. ಅಲ್ರಿ ನರಸಿಂಹದೇವರ ಶಾಲಿಗ್ರಾಮ ಬೇಡ್ರಿ ಅಂತ. ಯಾಕ್ರಿ? ಅಯ್ಯೋ ಸಿಟ್ಟಿನ ದೇವರ್ರಿ ಅವರು ಬೇಡ ನನಗೆ ಅಂತ ಹೇಳಿದ್ರು. ಅವರು ಏನ ಸಿಟ್ಟಿನ ದೇವರು ಇಟ್ಕೊಂಡ್ರೆ ಏನು? ಅಯ್ಯೋ ಗ್ರಾಚಾರ್ಯ ಅದು ಬೇಡ, ಮನೆ ಎಲ್ಲ ಹಾಳಾಗುತ್ತೆ, ಮತ್ ನನಗೆ ಯಾಕೆ ಕೊಟ್ರಿ? ಮಠ ಹೋದ್ರೆ ಹೋಗ್ಲಿ, ನಮ್ಮ ಮನೆ ಚೆನ್ನಾಗಿ ಉಳಿಬೇಕು. ಎಂತಹ ಕೆಟ್ಟ ಕಲ್ಪನೆ ನಮಗಿದೆ ಅಂತಂದ್ರೆ, ನರಸಿಂಹದೇವರ ಬಗ್ಗೆ ಒಂದು ನರಸಿಂಹ ಶಾಲಿಗ್ರಾಮ, ಅದರ ಬಗ್ಗೆ ನಮಗೆ ಎಷ್ಟು ಕಲ್ಪನೆ. ನರಸಿಂಹ ಶಾಲಿಗ್ರಾಮ ಅಂದ್ರೆ ಅದು ಮನೆಯಲ್ಲಿಟ್ಟುಕೊಂಡ್ರೆ ಅದು ಕೆಟ್ಟದು ಮಾಡುತ್ತೆ, ಇದು ಕೆಟ್ಟ ಕಲ್ಪನೆ ನಮ್ದು. ಯಾವತ್ತೂ ದೇವರು ಕೆಟ್ಟದು ಮಾಡುವುದಿಲ್ಲ. ನನೇ ಭಕ್ತ ಪ್ರಣಶ್ಯತಿ, ದೇವರು ಇರುವುದು ಇನ್ನೊಬ್ಬರಿಗೆ ಉಪದ್ರವ ಕೊಡಲಿಕ್ಕಲ್ಲ, ದೇವರು ಇನ್ನೊಬ್ಬರಿಗೆ ತೊಂದರೆ ಎಂದೂ ಮಾಡುವುದಿಲ್ಲ. ದೇವರು ಒಳ್ಳೆದೇ ಮಾಡುವರು. ದೇವರನ್ನು ನಂಬಬೇಕಷ್ಟೆ, ದೇವರನ್ನು ಆರಾಧನೆ ಮಾಡಿದರೆ ದೇವರು ನಮಗೆ ವಾಪಸ್ ಅಷ್ಟೇ ಅನುಗ್ರಹ ಮಾಡ್ತಾರೆ. ಅಲ್ಲ, ನರಸಿಂಹದೇವರನ್ನು ಶಾಲಿಗ್ರಾಮ ಇಟ್ಟುಕೊಂಡ್ರೆ ಅದಕ್ಕೆ ನೈವೇದ್ಯ ಮಾಡುವುದು ಯಾರು? ಮಠದಲ್ಲಿ ಯಾರು ಮಾಡೋದು ನೈವೇದ್ಯ? ನೀವು ಅಕ್ಕಿ ಕೊಡ್ತೀಯ? ಅಲ್ಲ, ಹೇಳಿದವರು ಮಠದಲ್ಲಿ ಇರಲಿ ಅಂತ. ಅಂದ್ರೆ ನೈವೇದ್ಯ ಒಂದು ಹಿರಿಯರು ಹೇಳಿರ್ತಾರೆ, ದೇವರಿಗೆ ಎಂಥದೂ ಬೇಡ, ಆದರೆ ಎಲ್ಲವೂ ಬೇಕು. ನಾವು ಏನ್ ತಿಂತೇವೆ ಅದೆಲ್ಲ ದೇವರಿಗೆ ಬೇಕೇ ಬೇಕಂತೆ. ಯದನ್ನ ಪುರುಷೋ ಭವತಿ ತದನ್ನಾಹ ತಸ್ಯ ದೇವತಾಹ ಅಂತ ರಾಮಾಯಣದಲ್ಲಿ ಒಂದು ಮಾತು ಹೇಳ್ತಾರೆ ರಾಮದೇವರು. ಯಾರಿಗೆ ಯಾವುದು ಅನ್ನ ತದನ್ನಾಹ ತಸ್ಯ ದೇವತಾಹ ಅಂತ. ನಾವು ಊಟ ಮಾಡಬೇಕಾದ್ರೆ ಏನಾದರೂ ಒಂದು ಅನ್ನ ಮಾಡಬೇಕಾ? ಅದನ್ನು ದೇವರಿಗೆ ಅರ್ಪಣೆ ಮಾಡಿ. ನರಸಿಂಹದೇವರು ಸಂತೋಷಪಟ್ಟರು. ಯಾರೋ ಒಬ್ಬನೆಲ್ಲ ಹೇಳಿದ, ನಾವು ಮನೆಯಲ್ಲಿ ಗ್ಯಾಸಲ್ಲಿ ಅಡಿಗೆ ಮಾಡಿದ್ರೆ ನರಸಿಂಹದೇವರ ಮಡಿಗೆ ಬರುತ್ತಾ ಅಂತ ಕೇಳ್ತಾನೆ. ಅದಕ್ಕೆ ಅವರು ಹೇಳಿದ್ದು, ನಮ್ಮ ಹಿರಿಯರು ಹೇಳಿದ್ದು, ನಾವು ಏನ್ ತಿಂತೇವೆ ಅದನ್ನು ದೇವರಿಗೆ ಅರ್ಪಣೆ ಮಾಡಿ ಅಂತ. ಅದರ ಅರ್ಥ ಏನು ಅಂತಂದ್ರೆ, ದೇವರಿಗೆ ಅರ್ಪಿತವಾದ್ದನ್ನು ತಿನ್ನಬೇಡಿ ಅಂತ. ಅದಕ್ಕೆ ಇನ್ನೊಂದು ಅರ್ಥ, ಅರ್ಥಾತ್ ನಾವು ನಿಷಿದ್ಧವಾದ್ದನ್ನು ದೇವರಿಗೆ ಅರ್ಪಣೆ ಮಾಡಬೇಡಿ ಅಂತಂದ್ರೆ, ನಿಷಿದ್ಧವಾದ್ದನ್ನು ನೀವು ತಿನ್ನಬೇಡಿ ಅಂತ ಅದಕ್ಕೆ ಅರ್ಥ ಹೊರತು, ನಾವು ತಿನ್ನುವುದನ್ನು ದೇವರಿಗೆ ಅರ್ಪಣೆ ಮಾಡದೇ ಇರಬೇಡಿ ಅಂತ ಅರ್ಥ ಅಲ್ಲ ಅದಕ್ಕೆ. ಅದರಿಂದ ನಾವು ತಿನ್ನುವುದು ಶಾಸ್ತ್ರದಲ್ಲಿ ವಿಹಿತವಾದ್ದನ್ನು. ಶಾಲಿಗ್ರಾಮ ಇಟ್ಟರೆ ನಮಗೆ ನಿಯಮವನ್ನು ಮುರಿಯಲಿಕ್ಕಾಗುವುದಿಲ್ಲ, ಅದೇ ಭಯ ಸ್ವಾರ್ಥ ನೋಡಿ ನಮಗೆ. ಅದಕ್ಕೆ ನಮ್ಮ ಹಿರಿಯರು ಹೇಳಿದ್ದು, ಮನೆಯಲ್ಲಿ ಒಂದು ಶಾಲಿಗ್ರಾಮ ಇರಬೇಕು, ಮನೆಯಲ್ಲಿ ಒಂದು ನರಸಿಂಹದೇವರು ಇರಬೇಕು. ಯಾಕೆ? ನರಸಿಂಹದೇವರಿದ್ದಾರೆ, ಮಡಿಯಾಗಬೇಕು, ನಾವು ತಿನ್ನುವುದನ್ನೆಲ್ಲ ದೇವರಿಗೆ ಸಮರ್ಪಣೆ ಮಾಡಬೇಕು, ನಿಷಿದ್ಧವಾದ್ದನ್ನು ತಿನ್ನಬಾರದು. ಮತ್ತೆ ಏಕಾದಶಿಯಾಗಿ ಮಾಡಿದ್ರಿ, ದೇವರೇ ಉಪವಾಸ ಕೊಡ್ತಾನೆ, ನಾವು ಉಪವಾಸ ಕೊಡಬೇಕು. ಅಲ್ರಿ, ಎರಡು ಏಕಾದಶಿ ಬಂದರೆ ಏನು ಮಾಡೋದು? ಉಪವಾಸ ಮಾಡುವುದು ಅಷ್ಟೇ. ಆದ್ರೆ ನಾವು ಸುಮ್ಮನೆ ಕೊಡ್ಲಿಕ್ಕೆ ದೇವರನ್ನು ಇಡುವುದೇ ಅದಕ್ಕೋಸ್ಕರ, ಶಾಸ್ತ್ರದಲ್ಲಿ ವಿಹಿತವಾದ ನಿಯಮಗಳನ್ನು ಪರಿಪಾಲನೆ ಮಾಡಲಿಕ್ಕೆ ನಿಷಿದ್ಧವಾದ್ದನ್ನು ಪರಿತ್ಯಾಗ ಮಾಡಲಿಕ್ಕೋಸ್ಕರವೇ ನಾವು ದೇವರನ್ನು ಮನೆಯಲ್ಲಿ ಇಟ್ಟುಕೊಳ್ಳೋದು. ಹೇಗೆ ಗುರು ಹಿರಿಯರಿರಬೇಕು ಮನೆಯಲ್ಲಿ ಅಂತ, ಯಾಕೆ ಅಂತಂದ್ರೆ ನಾವು ತಪ್ಪಿದಾಗ ನಮ್ಮನ್ನು ತಿದ್ದುತ್ತಾರೆ. ಗುರು ಹಿರಿಯರಿರುವಾಗ ನಾವು ತಪ್ಪು ದಾರಿಯಲ್ಲಿ ಹೋಗಲಿಕ್ಕಾಗುವುದಿಲ್ಲ. ಇವತ್ತು ಹೊಸ ಫ್ಯಾಷನ್ ಬಂದಿದೆ, ದೊಡ್ಡವರಿಗೊಂದು ಮನೆ ಬೇರೆ, ಚಿಕ್ಕವರಿಗೆ ಮನೆ ಬೇರೆ, ಅಪ್ಪ ಅಮ್ಮ ನೀವು ಇರಿ ನಾವು ಬೇರೆ ಇರ್ತೇವೆ ಅಂತ. ಇನ್ನೂ ಒಂದು ಕಾಲ ಬಂದ್ರೆ ಬರುತ್ತೆ, ದೇವರೇ ನಿಮಗೊಂದು ಮನೆ ಬೇರೆ ನಮಗೊಂದು ಮನೆ ಬೇರೆ ಅಂತ. ಹಾಗಾಗಬಾರದಂತೆ, ನಮ್ಮನ್ನು ತಿದ್ದುವುದಕ್ಕೋಸ್ಕರ, ಮಾರ್ಗದರ್ಶನ ಮಾಡುವುದಕ್ಕೋಸ್ಕರ ದೊಡ್ಡವರ ಜೊತೆಗೆ, ಗುರು ಹಿರಿಯರ ಜೊತೆಗೆ, ದೇವರ ಜೊತೆಗೆ ನಾವು ಬದುಕಬೇಕಾದ್ದು. ದೇವರು ಎಂದೂ ಉಪದ್ರವಕಾರಿ ಅಲ್ಲ. ಪತ್ರಂ ಪುಷ್ಪಂ ಫಲಂ ತೋಯಂ, ದೇವರಿಗೆ ಪೂರ್ಣವಾದ ಆಹಾರ ಬೇಕಂತೆ. ಏನು ಅರ್ಪಣೆ ಮಾಡಿದ್ರೂ ಪೂರ್ಣವಾಗಿ ಅರ್ಪಣೆ ಮಾಡಬೇಕು. ಒಂದು ತಂಬಿಗೆ, ಒಂದು ಬಿಂದಿಗೆ ನೀರು ಅರ್ಪಣೆ ಮಾಡಿ, ತುಂಬಿಸಿ ಅರ್ಪಣೆ ಮಾಡಿ, ಒಂದು ತಟ್ಟೆ ನೀರಿಡಿ, ಪೂರ್ಣ ಆಹಾರ ಕೊಡಿ. ಯಾಕೆಂದ್ರೆ ದೇವರು ಪೂರ್ಣ, ಅವರ ನೈವೇದ್ಯನೂ ಪೂರ್ಣವಾದ್ದು. ಪೂರ್ಣಮಿದಂ ಪೂರ್ಣ ಮದಃ, ಆ ಪೂರ್ಣನಾದ ದೇವರಿಗೆ, ಪೂರ್ಣನಾದ ನರಸಿಂಹದೇವರಿಗೆ ಪೂರ್ಣವಾದ ನೈವೇದ್ಯ ನಾವು ಅರ್ಪಣೆ ಮಾಡಿದರೆ ನಮಗೆ ಪೂರ್ಣವಾದ ಅನುಗ್ರಹ ಮಾಡ್ತಾರೆ. ದೇವರಿಗೆ ದೇವರಾಳೆಯಾಗಿಯೂ ಕೋಪ ಇಲ್ಲ, ಅದು ಮನ್ಯು ಇರುವುದು. ಜ್ಞಾನಪೂರ್ವಕವಾಗಿರತಕ್ಕಂತಹದ್ದು ಸಿಟ್ಟು, ಅದು ದೋಷ ಅಲ್ಲ. ಅಂತಹ ಮನ್ಯು ಸಂಗ್ರಹಂ. ಮತ್ತೆ ಲಕ್ಷ್ಮೀ ದೇವರು ಯಾಕೆ ಹೋಗ್ಲಿಲ್ಲ, ಸಿಟ್ಟು ಬರಲಿಲ್ಲ ಅಂದ್ರೆ, ಅದು ನಾಟಕ ಅಂತಾದ್ರೆ ಯಾಕೆ ಲಕ್ಷ್ಮೀ ದೇವರು ಹೋಗ್ಲಿಲ್ಲ? ಅದಕ್ಕೆ ಆಚಾರ್ಯರು ಒಂದು ಸುಂದರವಾದ ಕಾರಣ ಕೊಟ್ಟಿದ್ದಾರೆ. ಏನಂದ್ರೆ, ಲಕ್ಷ್ಮೀದೇವಿ ಹೋಗ್ಲಿಲ್ಲ, ಬ್ರಹ್ಮದೇವರು ಹೋಗ್ಲಿಲ್ಲ. ಭಗವಂತ ನಾಟಕ ಮಾಡಿದಾಗ ಆ ನಾಟಕಕ್ಕನುಗುಣವಾಗಿ ಭಗವಂತನ ಭಕ್ತರೂ ಆ ನಾಟಕದಲ್ಲಿ ಅಭಿನಯಿಸ್ತಾರೆ. ಒಬ್ಬ ದ್ರೌಪದಿಯ ವೇಷ ಹಾಕಿರ್ತಾನೆ, ಒಬ್ಬ ದುಶ್ಯಾಸನನ ವೇಷ ಹಾಕ್ತಾನೆ. ದುಶ್ಯಾಸನನ ವೇಷ ಹಾಕಿದಾಗ ಭಾರೀ ಪ್ರಾಮಾಣಿಕ ಒಳ್ಳೆಯ ವ್ಯಕ್ತಿ ಅವನು ಸ್ಟೇಜಿಗೆ ಬರ್ತಾನೆ. ಬಂದ ಮೇಲೆ, ಏ ನಾನು ದ್ರೌಪದಿ ದೇವಿಯರ ಬಟ್ಟೆಗೆ ಕೈ ಹಾಕೋಲ್ಲ, ನಾನು ಪ್ರಾಮಾಣಿಕ, ನಾನು ಬಟ್ಟೆಗೆ ಕೈ ಹಾಕುವುದಿಲ್ಲ ಅಂದ್ರೆ ನಾಟಕದ ಕಲ್ಪನೆ ಹಳೆಯಾಗಿ ಹೋಗುತ್ತೆ. ಕೇಳ್ತಾರೆ, ನೀನ್ ಯಾಕೆ ದುಶ್ಯಾಸನ ಪಾರ್ಟ್ ಮಾಡಿದ್ದು, ಯಾರಾದರೂ ಮಾಡ್ತಿದ್ರಲ್ಲ ಅಂತ. ಅಂದ್ರೆ ಒಬ್ಬನ ಪಾರ್ಟ್ ಏನಿದೆ ಅದಕ್ಕೆ ಅನುಗುಣವಾಗಿ ಎಲ್ಲರೂ ಅಭಿನಯ ಮಾಡಬೇಕು. ಅಭಿನಯ ಮಾಡದೆ ಹೋದ್ರೆ ಆ ನಾಟಕವೇ ಹಾಳಾಗಿ ಹೋಗುತ್ತೆ, ರಸನೇ ಇಲ್ಲ ಅಂತ ಆಗ್ತದೆ, ನೀರಸವಾಗಿ ಬಿಡುತ್ತೆ. ಏನಪ್ಪ ನೀವು ಸ್ವಲ್ಪನೂ ಹೃದಯವಂತಿಕೆನೇ ಇಲ್ಲಲ್ಲ, ಏನಪ್ಪ ಮೂರ್ಖ ನೀನು ಅಂತ ಬೈದು ಬಿಡ್ತಾರೆ. ಅಲ್ರಿ ನಾನು ಪ್ರಾಮಾಣಿಕ, ನಾನು ಹೆಣ್ಣಿನ ಬಟ್ಟೆ ಮುಟ್ಟುವುದಿಲ್ಲ. ಅದು ಹೆಣ್ಣಲ್ಲ ಮಾರ, ಹೆಣ್ಣಿನ ವೇಷ ಹಾಕಿದ ಗಂಡ ಅದು, ನಿನಗೇನು ನಾಚಿಗೆ ಅಂತ ಕೇಳ್ತಾರೆ. ಸುಮ್ಮನೆ ನೀನು ಅದು ಎಳಿಲಿಕ್ಕೆ ಯಾರು ಹೇಳಿದ್ರೆ, ಮುಟ್ಟಿದ್ರೆ ಸಾಕಿತ್ತಲ್ಲ ಅಂತ. ಅಯ್ಯೋ ಹಾಗಾ ಅಂತ ಬಾಯಿ ಬಿಟ್ಟುಕೊಂಡು ವಾಪಸ್ ಬರ್ತಾನೆ. ಅಂದ್ರೆ ನಾಟಕವೇ ಹಾಳಾಗಿ ಹೋಗುತ್ತೆ ಅಂತ. ನರಸಿಂಹದೇವರು ನಾಟಕ ಮಾಡ್ತಾರೆ ಅಂತೆ. ದೇವರು ನಾಟಕ ಮಾಡಿದರೆ ದೇವರ ಭಕ್ತರು ಆ ನಾಟಕಕ್ಕೆ ಅನುಗುಣವಾಗಿ ಅಭಿನಯ ಮಾಡ್ತಾರೆ ಅಂತೆ. ನರಸಿಂಹದೇವರು ಸಿಟ್ಟು ತೋರಿಸಿದ್ರೆ, ಏ ನೀವು ಸಿಟ್ಟು ಬಂತ ಅದು ಹೊಡಿಲಿಕ್ಕೆ ಹೋದ್ರೆ ನಾಟಕದ ಕಲ್ಪನೆಯೇ ಹಾಳಾಗಿ ಹೋಗುತ್ತೆ. ನರಸಿಂಹದೇವರು ಸಿಟ್ಟು ಮಾಡಿದಾಗ ಆ ಸಿಟ್ಟು ಅಂತ ಚಿಂತನೆ ಬರಬೇಕಾದ್ರೆ ಉಳಿದವರು, ಹೌದಪ್ಪ ನರಸಿಂಹದೇವರ ಸಿಟ್ಟು ಮಾಡಬೇಡ ಮಾಡಬೇಡ ಅಂತ ಕೈ ಮುಗಿಬೇಕು. ಕೈ ಮುಗಿದಿದ್ರೆ ಅಂತ ನೋಡ್ತಾ ಕೂತ್ಕೊಂಡ್ರೆ ನರಸಿಂಹದೇವರು ಸಿಟ್ಟು ಮಾಡಿದ ನಾಟಕ ಎಲ್ಲ ವೇಸ್ಟ್ ಆಗಿ ಹೋಗುತ್ತೆ, ಆ ಕಲ್ಪನೆಯೇ ಹಾಳಾಗಿ ಹೋಗುತ್ತೆ. ಅದಕ್ಕೆ ಲಕ್ಷ್ಮೀ ದೇವಿಯರು ಕೂಡ ಅದಕ್ಕೆ ಅನುಗುಣವಾಗಿ ಸ್ಪಂದಿಸಿದಂತೆ. ಸಾ ಶಂಕಿತ ನೋಪೇಯಾಯ, ಹತ್ತಿರ ಹೋಗ್ಲಿಲ್ಲ ಅಂತೆ. ಆಚಾರ್ಯರು ಹೇಳಿದ್ರು, ಲಕ್ಷ್ಮೀದೇವಿಗಿಂತಲೂ ಪ್ರಹ್ಲಾದ ರಾಜರು ದೊಡ್ಡವರು ಅಂತ ಅದಕ್ಕೆ ಅರ್ಥ ಅಲ್ಲ, ಬ್ರಹ್ಮದೇವರಿಗಿಂತಲೂ ಮಿಗಿಲಾದವರು ಅಂತ ಅರ್ಥ ಅಲ್ಲ. ಬ್ರಹ್ಮದೇವರು ಲಕ್ಷ್ಮೀದೇವಿಯರು ದೊಡ್ಡವರು ಎಂಬುದು ಶಾಸ್ತ್ರ ನಿಯಮ, ಎಲ್ರಿಗೂ ಗೊತ್ತು. ಮತ್ತೆ ಪ್ರಹ್ಲಾದ ರಾಜರ ಮಹಿಮೆ ಗೊತ್ತಿಲ್ಲ ಜನರಿಗೆ, ಅದನ್ನು ತಿಳಿಸಬೇಕಾಗಿದೆ. ಯಾಕೆಂದ್ರೆ ಭಗವಂತನ ಭಕ್ತಿಗೆ ಎಷ್ಟು ಮಹತ್ವ ಅಂತ ತಿಳಿಸಬೇಕಾದ್ರೆ ಅದು ಭಕ್ತಿಯನ್ನು ಇಷ್ಟು ದೊಡ್ಡದು ಅಂತ ತೋರಿಸ್ಲಿಕ್ಕಾಗಲ್ಲ. ಭಕ್ತಿ ಉಳ್ಳ ಭಕ್ತರನ್ನು ನಾವು ಎತ್ತಿ ಹಿಡಿದ್ರೆ ಭಕ್ತಿಯನ್ನು ಎತ್ತಿ ಹಿಡಿದ ಹಾಗೆ, ಹಾಗೆ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿಯುದು ಅಂತಂದ್ರೆ ಭಕ್ತಿಯನ್ನು ಎತ್ತಿ ಹಿಡಿಯುದು ಅಂತ ಅರ್ಥ. ದೇವರು ಒಂದೊಂದು ಕಾಲದಲ್ಲಿ ಒಬ್ಬೊಂದು ವ್ಯಕ್ತಿಯ ಮೂಲಕ ಭಕ್ತಿಯನ್ನು ಎತ್ತಿ ಹಿಡಿತಾನಂತೆ. ಅಂಬರೀಷ ರಾಜರನ್ನೂ ಎತ್ತಿ ಹಿಡಿದದ್ದುಂಟು. ಎಷ್ಟು ಯೋಗ್ಯತೆಯಲ್ಲಿ ಕೆಳಗಿನವರು, ದುರ್ವಾಸ ಋಷಿಗಳಿಗಿಂತ, ರುದ್ರದೇವರಿಗಿಂತ ಎತ್ತಿ ಹಿಡಿದಿಲ್ವಾ? ಹಾಗೆ ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿದ್ರು. ಬ್ರಹ್ಮದೇವರಿಗಿಂತ ಕೆಳಗಿನ ಕಕ್ಷೆಯಲ್ಲಿ, ಎಷ್ಟೋ ಕೆಳಗಿನ ಕಕ್ಷೆಯಲ್ಲಿ ಇದ್ರು ಎತ್ತಿ ಹಿಡಿದ್ರು. ಯಾಕೆ ಅಂತಂದ್ರೆ ಒಂದೊಂದು ಕಾಲದಲ್ಲಿ ಒಬ್ಬೊಬ್ಬನಿಗೆ ಫೋಕಸ್ ಕೊಡಬೇಕು ಅಂತ. ವಿಡಿಯೋ ಕ್ಯಾಸೆಟ್ ತೆಗಿತಾನೆ, ಒಬ್ಬೊಂದೇ ಫೋಟೋ ತೆಗೆದ್ರೆ ಅಂತ ಹೇಳ್ತಾರೆ ಎಲ್ಲರೂ ಕೂತವ್ರದ್ದೆಲ್ಲರೂ ಒಂದು ಚೂರು ಫೋಟೋ ತೆಗೀರಿ ಬಿಡ್ಲಿ, ಲೈಟ್ ಆದ್ರೂ ಮುಖಕ್ಕೆ ಹಾಕಿಬಿಡ್ಬೇಕು, ಸ್ವಲ್ಪ ಆದ್ರೂ ಖುಷಿ ಆಗಿದೆ ಇನ್ನೊಂದು ಫೋಟೋ ತೆಗೆದ ಅಂತ. ನರಸಿಂಹದೇವರು ಒಂದೊಂದು ದೇವರು ಒಂದೊಂದು ಅವತಾರದಲ್ಲಿ ಒಬ್ಬೊಬ್ಬರಿಗೆ ಫೋಕಸ್ ಹಾಕ್ತಾರೆ. ನರಸಿಂಹದೇವರ ಅವತಾರದಲ್ಲಿ ಪ್ರಹ್ಲಾದನ ಕಡೆಗೆ ತನ್ನ ಬೆಳಕನ್ನು ಚೆಲ್ಲಿದ್ರಂತೆ, ಅನುಗ್ರಹದ ಬೆಳಕನ್ನು ಚೆಲ್ಲಿದ್ರು, ಅಭಯ ಹಸ್ತವನ್ನು ಚೆಲ್ಲಿದ್ರು, ಪ್ರಹ್ಲಾದರಾಜರನ್ನು ಎತ್ತಿ ಹಿಡಿಯಬೇಕು ಅಂತ. ನಮ್ಮ ಆಚಾರ್ಯರು ಉದಾಹರಣೆ ಕೊಟ್ಟದ್ದುಂಟು. ನಮ್ಮ ಮನೆಯಲ್ಲಿ ಏನೋ ಒಂದು ವಸ್ತುವನ್ನು, ಹೊಸ ವಸ್ತುವನ್ನು ಮಾಡಿದ್ದಾರೆ, ಅದು ಒಂದೇ ಉಳಿದಿತ್ತು, ಪಾಪ ಯಜಮಾನರಿಗೆ ಅಂತ ಇಟ್ಟದ್ದು. ಯಜಮಾನರು ಬರುವಾಗ ತಡ ಆಯ್ತು, ಭಿಕ್ಷುಕ ಬಂದ, ಅನ ಏನಾದರೂ ಇದ್ರೆ ಕೊಡಿ ಅಂತ ಹೇಳಿದೆ. ಎಂಥದ್ದು ಕೊಡ್ಲಿಕ್ಕಿಲ್ಲ, ನಾವೇನ್ ಮಾಡ್ತೇವೆ, ತೆಗೆದ ಅವನು ಭಿಕ್ಷುಕನಿಗೆ ಹಾಕ್ತೀವಿ. ಪಕ್ಕದ ಮನೆಯವರು ನೋಡಿದ್ರು, ಎಲ್ಲಾ ಕಡೆ ಹೇಳ್ಕೊಂಡು ಬಂದ್ರು, ಆ ಎಂತಾ ಮಹಿಳೆ ಮಾರ್ಯಾರೆ ಅವಳು, ಗಂಡನಿಗಾಗದೆ ಭಿಕ್ಷುಕನಿಗೆ ಹಾಕಿದ್ದಾಳೆ, ಏನು ಭಕ್ತಿ ಅವಳದು ನೋಡಿ, ಗಂಡನ ಮೇಲೆ ಏನೂ ಭಕ್ತಿ ಇಲ್ಲ ಅಂತ. ಮೂರ್ಖರು ಅಂತ ಹೇಳ್ತಾರೆ, ಯಾಕೆಂದ್ರೆ ಅವಳ ಪಾತಿವೃತ್ಯಕ್ಕೆ ಇದರಿಂದ ತೊಂದರೆ ಏನು ಇಲ್ಲ. ಭಿಕ್ಷುಕ ಆಹಾರ ಕೊಡದೇ ಇದ್ರೆ ಹೋಗುವುದಿಲ್ಲ, ಭಿಕ್ಷುಕ ಆಹಾರ ಇಲ್ಲದಿದ್ರೆ ಸತ್ತೇ ಹೋಗ್ತಾನೆ. ಭಿಕ್ಷುಕನಿಗೆ ಇವತ್ತು ಕೊಡದಿದ್ರೆ ನಾಳೆ ಅವನು ಬರುವವಲ್ಲ, ಇವತ್ತು ನಿನ್ನೆ ಬರಲಿಲ್ಲ ನಾಳೆ ಬರೋಲ್ಲ, ಇವತ್ತೊಂದು ಅವಕಾಶ ಅಂತ ಭಿಕ್ಷೆ ನಾವು ಹಾಕ್ತೇವೆ. ಯಜಮಾನರಿಗೆ ಮತ್ತೆ ನಾವು ಮಾಡಿ ಹಾಕ್ಲಿಕ್ಕೆ ಸಾಧ್ಯ, ನಿತ್ಯ ಬಡಿಸುವಂತಹದ್ದಿದ್ದೇ ಇದೆ. ಅದಕ್ಕೆ ಅರ್ಥ ಯಜಮಾನರಿಗಿಂತ ಭಿಕ್ಷುಕನ ಮೇಲೆ ಪ್ರೀತಿ ಜಾಸ್ತಿ ಅಂತ ಅರ್ಥ ಅಲ್ಲ, ಅದಕ್ಕೆ ಅವನ ಮೇಲೆ ಕಾರುಣ್ಯ ಅಂತ ಅರ್ಥ. ಹಾಗೆ ನರಸಿಂಹದೇವರು ಕಾರುಣ್ಯದ ಭಿಕ್ಷೆಯನ್ನು ಪ್ರಹ್ಲಾದರಾಜರಿಗೆ ಹಾಕಿತ್ತು. ಅದರ ಅರ್ಥ ಲಕ್ಷ್ಮೀದೇವಿಗಿಂತಲೂ ಬ್ರಹ್ಮದೇವರಿಗಿಂತಲೂ ಮಿಗಿಲಾದವರು ಪ್ರಹ್ಲಾದರಾಜರು ಅಂತ ಅರ್ಥ ಅಲ್ಲ ಅಂತ ಅದರ ಸುಂದರವಾದ ಕಲ್ಪನೆಯನ್ನು ಕೊಟ್ಟಿದ್ದಾರೆ. ಕೆಲವೊಂದ್ಸಲ ಏನಾಗುತ್ತೆ ಅಂತಂದ್ರೆ, ಒಂದೋ ಭಾರೀ ಎತ್ತರದಲ್ಲಿ ಇಡುದು, ಇಲ್ಲ ಕೆಳಗೆ ಹೊತ್ತು ಹಾಕುವುದು, ಎರಡೂ ಅಪಾಯಕಾರಿಯದ್ದೇ. ಕೆಲವೊಂದ್ಸಲ ಲಕ್ಷ್ಮಿಯನ್ನು ಹೊಗಳಿದ್ದೇ ಹೊಗಳಿದ್ದು, ಅಮ್ಮ ನಿನ್ನನ್ನು ಬಿಟ್ಟರೆ ಯಾರೂ ಇಲ್ಲ ಅಂತ ನೀನು ಸರ್ವೋತ್ತಮಳು ಅಂತ ಸ್ತೋತ್ರ ಮಾಡುದು, ಭಾರೀ ಎತ್ತರದಲ್ಲಿ ಇಡುವಂತಹದ್ದು. ಕೆಲವೊಂದ್ಸಲ ಇಂತಹ ಸಂದರ್ಭ ಬಂದಾಗ ಲಕ್ಷ್ಮಿಯನ್ನು ಹೊತ್ತು ಹಾಕುವುದು, ಲಕ್ಷ್ಮಿಯೂ ಏನು ಉಪಯೋಗ ಇಲ್ಲ ಅಂತ, ಪ್ರಹ್ಲಾದರಾದರೆ ಗ್ರೇಟ್ ಅಂತ ಹೇಳೋದು. ಇದು ಒಂದು ಅಪಾಯಕಾರಿಯದ್ದು, ಎತ್ತರದಲ್ಲಿ ತುಂಬಾ ಎತ್ತರದಲ್ಲಿ ಕೊಂಡೊಯ್ಯುವುದು, ತುಂಬಾ ಕೆಳಗೆ ಇಡುವಂತಹದ್ದು, ಎರಡೂ ಅಪಾಯಕಾರಿಯಾಗಿರ್ತಕ್ಕಂತಹ ಚಿಂತನೆಗಳು. ಆಚಾರ್ಯರು ಯಾರ್ಯಾರನ್ನು ಎಲ್ಲೆಲ್ಲಿ ಇಡಬೇಕೋ ಅಷ್ಟೇ ರೀತಿಯಾಗಿ ಪೂಜೆ ಪುರಸ್ಕಾರಗಳ ಬಗ್ಗೆ ಚಿಂತನೆಯನ್ನು ಕೊಟ್ಟರು. ಸಾ ಶಂಕಿತ ನೋಪೇಯಾಯ, ಲಕ್ಷ್ಮೀದೇವಿಯರು ಬರಲಿಲ್ಲ, ಬ್ರಹ್ಮದೇವರು ಸ್ತೋತ್ರ ಮಾಡಿದ್ರು, ಅವರು ಹತ್ತಿರಕ್ಕೆ ಬರಲಿಲ್ಲ, ಯಾರು ಹತ್ತಿರಕ್ಕೆ ಬರದೇ ಇದ್ದಾಗ ಈಗ ಪ್ರಧಾನ ಪಾತ್ರ ಪ್ರಹ್ಲಾದರಾಜರು, ಅವರನ್ನೇ ಎಲ್ಲರೂ ಎತ್ತಿ ಹಿಡಿಬೇಕು. ಎಲ್ಲ ದೇವತೆಗಳು ಒಗ್ಗಟ್ಟಾಗಿ ಹೇಳ್ತಾರಂತೆ, ಅಪ್ಪ ಈ ನರಸಿಂಹದೇವರ ಸಿಟ್ಟು, ನರಸಿಂಹದೇವರ ಅವತಾರ ನಿನಗೋಸ್ಕರ ಆದ್ದು, ಈ ಕೋಪ ತನಗೆ ಆಗುವುದಿಲ್ಲ. ಯಾಕೆ ಆಗುವುದಿಲ್ಲ ಅಂದ್ರೆ ಆಗುವ ಸಂದರ್ಭನೇ ಇಲ್ಲ, ಅದು ಸರಿಯಾಗಿ ನಿದ್ರೆ ಬಂದ್ರೆ ಅಪ್ಪ ಹೇಳು ಅಂದ್ರೆ ಹೇಳ್ತಿದ್ರು. ನಿದ್ರೆ ಬಂದ ನಾಟಕ ಮಾಡ್ತಾರಲ್ಲ, ಅವನು ಎಬ್ಬಿಸ್ಲಿಕ್ಕೆ ಸಾಧ್ಯ ಇಲ್ಲ, ಹಾಗೆ ಎಬ್ಬಿಸುದು ನಾಟಕ ಮಾಡಿದವರು. ನಿಜವಾಗಿ ಕೋಪ ಬಂದಿದ್ರೆ ನರಸಿಂಹದೇವರ ಸಾರಿ ಅಂತ ಹೇಳಿದ್ರೆ ಆಯ್ತಪ್ಪ ಅಂತ ಕೋಪ ಹೋಗ್ತಿತ್ತು, ನಾಟಕ ಮಾಡಿದ್ರೆ ಕೋಪದ್ದು ತಣ್ಣಗಾಗುದು ಹೇಗೆ. ಹಾಗಾಗಿ ದೇವತೆಗಳು ಹೇಳಿದ್ರು, ಇದು ಕೋಪ ತಣ್ಣಗಾಗುವಾಗಿಲ್ಲ, ಯಾಕೆಂದ್ರೆ ನಾಟಕ, ಆದ್ರೆ ತಣ್ಣಗಾಗುವ ಪ್ರಶ್ನೆನೇ ಇಲ್ಲ. ತಣ್ಣಗಾಗಬೇಕೋ, ತಣ್ಣಗೆ ವ್ಯಕ್ತಿ ನೀನು ಬರಬೇಕು, ನೀನು ಮುಂದೆ ಬಾ, ನಿನ್ನ ಅಜ್ಜನಿಗೆ ಸಮಾಧಾನ ಮಾಡು, ಕೋಪ ಇಳಿಬೇಕು ಅಂತ ಪ್ರಹ್ಲಾದ ಸಮಯ ಅವನನ್ನು ಕೋಪವನ್ನು ತಣಿಸು ಅಂತ ಹೇಳಿದ್ರು. ಪ್ರಹ್ಲಾದರಾಜರು ಏ ನಾನು ಹೋಗೋಲ್ಲ ಅಂತ ಹೇಳಲಿಲ್ಲಂತೆ, ಅವರು ಓಡೋಡಿ ಬಂದ್ರಂತೆ, ಸಾಷ್ಟಾಂಗ ಪ್ರಣಾಮ ಮಾಡಿದ್ರಂತೆ, ದೇವರ ಪಾದದ ಮೂಲದಲ್ಲಿ ಬಿದ್ರಂತೆ. ನಮಸ್ಕಾರ ಮಾಡಿದರೆ ಅದೊಂದು ಒಳ್ಳೆಯ ಚಿಂತನೆ ನೋಡಿ, ಒಬ್ಬರಿಗೆ ನಮಸ್ಕಾರ ಮಾಡ್ತೇವೆ ಅಂತ ಇಟ್ಟುಕೊಳ್ಳಿ, ಒಬ್ಬ ಸ್ಟ್ರೈಟ್ ಆಗಿರುವ ಅವನು ನಮಸ್ಕಾರ ಮಾಡಿ ಏನ್ ಮಾಡ್ತಾನೆ, ಚಾಚೆ ನಮಸ್ಕಾರ ಮಾಡಿದ್ರ ಅಂತ ಅವನು ಎಬ್ಬಿಸ್ಲಿಕ್ಕೆ ಬಗ್ಲೇಬೇಕು.